ಪೂರ್ಣ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ ಸಚ ಉತ್ಕರ್ಷ ಜ್ಞಾನಾದೇವ ಹೋತಿ ಲೋಕ ಪ್ರಸಿದ್ಧೇ ಲೋಕಸಿದ್ಧಂ ಅವಿರುದ್ಧಂ ಅತ್ರಾಪಿ ಅಂಗೀಕಾರ್ಯಂ ಅಹಲ್ಯಾಜಾರತ್ವಾದ್ಯಪಿ ದೋಷಕೃತೋಪಿ ತೇ ಬಹುತರೋ ಲೇಪನಾಸೀದಿತಿ ಉತ್ಕರ್ಷಮೇವ ವಕ್ತಿ ಬಹುನರಕಫಲೋ ಹಿ ಅಸೌ ತಸ್ಯ ನಲೋಮ ಚ ನ ಕ್ಷೀಯತೆ ಇತಿ ಶ್ರುತ್ಯಂತರಾಚ್ಯ. ಇಷ್ಟೆಲ್ಲ ಹೇಳಿ ಅಹಲ್ಯಾಜಾರತ್ವ ಪ್ರಸಂಗದಲ್ಲೂ ಕೂಡ ಅದು ಸ್ತೋತ್ರ ಹೊರತು ನಿಂದೆಯಲ್ಲ ಅಂತ ಹೇಳಿದರು. ಆದ್ದರಿಂದ ಒಟ್ಟಿನ ಮೇಲೆ ಇನ್ನೊಬ್ಬರ ಅನುಗ್ರಹ ಆಗಬೇಕಾದ್ರೆ ಏನಾಗಬೇಕು, ಉತ್ಕರ್ಷ ಜ್ಞಾನಾದೇವ ಭವತಿ, ಅವರಲ್ಲಿ ಉತ್ತಮತ್ವ ಜ್ಞಾನ ಬಂದಾಗ ಮಾತ್ರ ಅನುಗ್ರಹ ಮಾಡ್ತಾರೆ ಹೊರತು ಇಲ್ಲ ಹೋದರೆ ಇಲ್ಲ. ದೇವರಲ್ಲಿ ಸಮ ಐಕ್ಯ ಅಂತ ತಿಳ್ಕೊಂಡ್ರೆ ಉತ್ತಮತ್ವ ಜ್ಞಾನ ಇಲ್ಲ, ಸಾಮ್ಯ ಅಂತ ತಿಳ್ಕೊಂಡ್ರು ಉತ್ತಮತ್ವ ಜ್ಞಾನ ಇಲ್ಲ. ಸೊ ಅದ್ವೈತದಲ್ಲಾಗಲಿ ವಿಶಿಷ್ಟಾದ್ವೈತದಲ್ಲಾಗಲಿ ಏನಿಲ್ಲ, ಉತ್ಕರ್ಷ ಜ್ಞಾನನೇ ಬರೋದಿಲ್ಲ, ಅದರಿಂದ ಭಕ್ತಿಗೆ ಅವಕಾಶನೇ ಇಲ್ಲ, ಅದರಿಂದ ಅದು ಸರಿಯಲ್ಲ ಅಂತ ಅರ್ಥ. ಈಗ ಮುಂದೆ ಹೇಳ್ತಾರೆ, ಭಗವತ್ಪ್ರಸಾದ ತದ್ಗುಣೋತ್ಕರ್ಷ ಜ್ಞಾನಂ ಅಸ್ಯ ಇತ್ಯನೇನ ಕೇವಲ ಅನುಮಾನಾತ್ ಸಿದ್ಧಂ ಕಿಂ ತರ್ಹಿ ಭಗವದ್ವಚನಾಚ ಇತ್ಯಾಹ ಯೋಮಾಮಿತಿ. ಬರೀ ಅಷ್ಟೇ ಅಲ್ಲ, ಭಗವದ್ಪ್ರಸಾದ ತದ್ಗುಣೋತ್ಕರ್ಷ ಜ್ಞಾನ ಸಾಧ್ಯ, ಭಗವದ್ ಅನುಗ್ರಹವು ಆತನ ಗುಣೋತ್ಕರ್ಷ ಜ್ಞಾನದಿಂದನೇ ಸಾಧ್ಯ. ಇತ್ತೇತತ್ ನ ಕೇವಲಂ ಅನುಮಾನಾತ್ ಸಿದ್ಧಂ, ಬರೀ ಯುಕ್ತಿಯಿಂದ ಹೇಳಿದ್ದಷ್ಟೇ ಅಲ್ಲ, ಕಿಂ ತರ್ಹಿ ಭಗವದ್ವಚನಾಚ ಇತ್ಯ, ಪರಮಾತ್ಮನೇ ಸ್ವತಃ ಹೇಳ್ತಾನೆ ನನ್ನ ಮಹಾತ್ಮ ಜ್ಞಾನ ಅಂತ ತಿಳ್ಕೊಂಡ್ರೆ ಮಾತ್ರ ಅನುಗ್ರಹ ಮಾಡ್ತೇನೆ ಅಂಥೇಳಿ. ಯೋ ಮಾಮೇವ ಮಸಮ್ಮೂಢೋ ಜಾನಾತಿ ಪುರುಷೋತ್ತಮಂ, ಪುರುಷ ಅಂತ ತಿಳ್ಕೊಂಡ್ರೂ ಅಲ್ಲ, ಪುರುಷಾಂತರ ಅಂತ ತಿಳ್ಕೊಂಡ್ರೂ ಅಲ್ಲ, ಪುರುಷೋತ್ತಮ ಅಂತ ತಿಳ್ಕೊಂಡು ಅಂದಮೇಲೆ ಮಹಾತ್ಮ ಉತ್ಕರ್ಷ ಜ್ಞಾನ ಆಯ್ತಲ್ಲ. ಸೊ ದೇವರ ಮಾತೇ ಸ್ಪಷ್ಟ ಇರೋದರಿಂದ ದೇವರ ಅನುಗ್ರಹಕ್ಕೆ ಆತನ ಸರ್ವೋತ್ತಮತ್ವ ಜ್ಞಾನವೇ ಕಾರಣ ಹೊರತು ಬೇರೆ ಅಲ್ಲ. ಅದಕ್ಕಿನ್ನೂ ಅನೇಕ ಕಾರಣಗಳು ಕೊಡ್ತಾರೆ. ಸತ್ಯಂ ಸತ್ಯಂ ಪುನಃಸತ್ಯಂ ಶಪಥೈಶ್ಚಾಪಿ ಕೋಟಿಭಿಃ ವಿಷ್ಣು ಮಹಾತ್ಮ್ಯಲೇಶ ತಸ್ಯ ಚ ಅನಂತಥಾ ತಸ್ಯ ಪುನಶ್ಚಾಪಿ ಅನಂತಥಾ ನೈಕಾಂಶ ಸಮ ಮಹಾತ್ಮ್ಯಾಃ ಶ್ರೀಶೇಷ ಬ್ರಹ್ಮಶಂಕರಾಃ ಇತಿ ನಾರದೀಯೇ. ಎಷ್ಟು ಇಂಪಾರ್ಟೆಂಟ್ ವಾಕ್ಯ, ದೇವರನ್ನು ಸ್ವಲ್ಪ ದೊಡ್ಡದು ಅಂತ ತಿಳ್ಕೊಂಡು ಒಂದೇನೋ ಒಂದು ಅಂತ ತಿಳ್ಕೊಂಡು ಹಾಗಿಲ್ಲ, ಸಮ ಅಂತ ತಿಳ್ಕೊಂಡು ಹಾಗಿಲ್ಲ, ಬರೀ ಸ್ವಲ್ಪ ದೊಡ್ಡವರು ಅಂತ ತಿಳ್ಕೊಂಡ್ರೆ ಸರಿಯಲ್ಲ. ಮತ್ತೆ ಏನಂತ ತಿಳ್ಕೊಬೇಕು, ಅನಂತ ಪಟ್ಟು ದೊಡ್ಡವರು ಅಂತ ತಿಳ್ಕೊಬೇಕು. ಅದಕ್ಕೆ ಕಾರಣ ಕೊಡ್ತಾರೆ, ಸತ್ಯಂ ಸತ್ಯಂ ಪುನಃಸತ್ಯಂ ಶಪಥೈಶ್ಚಾಪಿ ಕೋಟಿಭಿಃ. ಸತ್ಯ ಹೇಳ್ತೇವೆ ಸತ್ಯ ಹೇಳ್ತೇವೆ, ಸ್ಕೂಲ್ ಸತ್ಯ ಹೇಳಿದ್ರು, ಸತ್ಯಂ ಸತ್ಯಂ ಪುನಃಸತ್ಯಂ ಅಷ್ಟು ಹೇಳಿದ್ರೆ ಸಾಲದ, ಶಪಥೈಶ್ಚಾಪಿ ಕೋಟಿಭಿ ಕೋಟಿ ಸತ್ಯ ಶಪಥ ಮಾಡಿ ಹೇಳ್ತೇವೆ. ಮೂರು ಸತ್ಯ ಹೇಳಿದ್ರೆ ಸಾಕು ಕೋರ್ಟ್ನಲ್ಲಿ, ಎಷ್ಟು ಹೇಳ್ತಾರೆ ಅವರು, ಕೋಟಿ ಸತ್ಯ ಶಪಥ ಮಾಡಿ ಹೇಳ್ತೇವೆ. ವಿಷ್ಣು ಮಹಾತ್ಮ್ಯ ಲೇಶಸ್ಯ, ಏನು ಹೇಳ್ತೀರಿ ಶಪಥ ಮಾಡಿ ಅಂದರೆ, ವಿಷ್ಣು ಮಹಾತ್ಮ್ಯ ಲೇಶಸ್ಯ, ಎಷ್ಟು ಚೆನ್ನಾಗಿರೋ ಶ್ಲೋಕ ನೋಡ್ಬೇಕಿದ್ರೆ, ವಿಷ್ಣು ಮಹಾತ್ಮ್ಯ ಲೇಶಸ್ಯ, ವಿಷ್ಣು ಮಹಾತ್ಮ್ಯ ತಗೋಬೇಕು, ಎಲ್ಲ ತಗೋಬಾರ್ದು, ಲೇಶ ಸ್ವಲ್ಪ ತಗೋಬೇಕಾದ್ರೆ, ವಿಷ್ಣು ಮಹಾತ್ಮ್ಯದ ಲೇಶ ಸ್ವಲ್ಪ ತಗೊಂಡ್ಬಿಟ್ಟು ಅದನ್ನೇನು ಮಾಡಬೇಕು, ವಿಭಕ್ತಸ್ಯಚ ಕೋಟಿ ಕೋಟಿ ಭಾಗ ಮಾಡಬೇಕು. ಅರ್ಥ ಆಯ್ತಾ, ವಿಷ್ಣು ಮಹಾತ್ಮ್ಯ ಅನಂತ, ಅದರಲ್ಲಿ ಚೂರು ತಗೊಂಡು ಅದನ್ನು ಕೋಟಿ ಭಾಗ ಮಾಡಿದರೆ ಅದರಲ್ಲಿ ಮತ್ತೆ ಪುನಶ್ಚ ಅನಂತಧಾತಸ್ಯ ಅದನ್ನು ಮತ್ತೆ ಇನ್ಫೈನೈಟ್ ಪಾರ್ಟ್ಸ್ ಮಾಡಬೇಕು, 1 ಕ್ರೋರ್ ತೊಗೊಂಡು ಒಂದು ಭಾಗನ ಇನ್ಫೈನೈಟ್ ಭಾಗ ಮಾಡಬೇಕು. ಪುನಶ್ಚಾಪಿ ಅದು ಮತ್ತೆ ಮತ್ತೆ ಬಟ್ಟೆಗಳು ಮಾಡ್ತಾ ಹೋಗ್ಬೇಕು, ಕೊನೆಗೆ ಏನು ಉಳಿಯುತ್ತೆ ಅಲ್ಲಿಗೆ, ಎಷ್ಟೋ ಪಾಯಿಂಟ್ ನಾಟ್ 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 ಎಷ್ಟೋ ನಾಟಕಗಳು ಹಾಕಿದ್ರೆ ಎಷ್ಟು ಅಷ್ಟು ಉಳಿಯುತ್ತೆ. ನೈಕಾಂಶ ಸಮ ಮಹಾತ್ಮ್ಯ ಹೋಲ್ ಇಷ್ಟಕ್ಕಾರ ಈಕ್ವಲ್ಲ, ಅಷ್ಟಕ್ಕೂ ಈಕ್ವಲ್ ಅಲ್ಲ ಪರಮಾತ್ಮನ ಇಂಥ ಮಹಿಮೆಯ ಇಂಥ ಸಣ್ಣ ತುಣುಕಿಗೂ ಕೂಡ ಯಾರು ಈಕ್ವಲ್ ಅಲ್ಲ, ಶ್ರೀಶೇಷ ಬ್ರಹ್ಮಶಂಕರಾಹ ಮಹಾಲಕ್ಷ್ಮಿ ರುದ್ರಾದಿ ದೇವತೆಗಳು ಎಲ್ಲರೂ ಸೇರಿದರೂ ಕೂಡ, ಎಲ್ಲ ಒಬ್ಬೊಬ್ಬರೇ ಅಲ್ಲ, ಮತ್ತೆ ಎಲ್ಲರೂ ಸೇರಿದರೂ ಕೂಡ ಏನಾಗೋದಿಲ್ಲ, ಅದು ಈಕ್ವಲ್ ಆಗೋದು, ಎಂಥ ಮಹಿಮೆ ಇದೆ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಒಳ್ಳೆ ಶ್ಲೋಕ, ಸರಿಯಾಗಿ ಜ್ಞಾಪಕ ಇಡೋದು, ದೇವರು ಅನಂತ ಅಂಬೋದನ್ನು ಎಷ್ಟು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಂಥ ದೇವರನ್ನು ಬರೀ ಜಸ್ಟ್ ಗ್ರೇಟ್ ಅಂತ ತಿಳ್ಕೊಂಡ್ರೆ ಏನರ್ಥ, ಯಾವ ಕಾಲ ದುರ್ಯೋಧನ ಅಂತ ಏನು ತಿಳ್ಕೊಂಡಾಗ ಒಬ್ಬನೇನು ಮಾಡ್ತಾನೆ ಕೃಷ್ಣ ಅಂತ ಅಗ್ನಿಕ್ರಮ ಮಾಡಿಬಿಟ್ಟ, ಸೈನ್ಯವಾಸಿ ಕೃಷ್ಣಗಿರಿ ಅಂತ ತಿಳ್ಕೊಂಡಾಗ ಸೈನ್ಯವನ್ನು ಯಾವುದಕ್ಕಿಂತ ದೊಡ್ಡದು ಅಂತ ತಿಳ್ಕೊಂಡಾಗ ಆಯಿತು ಧೃತರಿಗಿಂತ, ಇದೆಲ್ಲ ಭ್ರಮೆ. ಅದಕ್ಕೆ ಏನಾಯಿತು, ಸರ್ವನಾಶ ಕಂಡ ಅವನು, ಅಲ್ಲೇ ಎಕ್ಸಾಂಪಲ್ ಅದು, ಏನು ನಡೀತು ಏನು ಆಗಬಾರ್ದಾಗಿತ್ತು ಅದು ಆಗೋಯ್ತು. ಅವ್ರು ಕೃಷ್ಣನನ್ನು ನೀನು ನಾನೇನು ಒಂದೇ ಅಂತೇನು ಕರ ಐಕ್ಯನೂ ಹೇಳಿಲ್ಲ, ಅವನು ಸಾಮ್ಯನೂ ಹೇಳಿಲ್ಲ, ಸ್ವಲ್ಪ ಜಾಸ್ತಿ ಅಂತ ತಿಳ್ಕೊಂಡಿದ್ದಕ್ಕೆ ಇಷ್ಟ ಆಯಿತು ಅಂದಮೇಲೆ ಇನ್ನು ನಾವು ಸರಿಯಾಗಿ ತಿಳ್ಕೊಬೇಕಾದ್ರೆ ಇದು ತಿಳ್ಕೊಬೇಕು. ಸತ್ಯಂ ಸತ್ಯಂ ಪುನಃಸತ್ಯಂ ಶಪಥೈಶ್ಚಾಪಿ ಕೋಟಿಭಿಃ ವಿಷ್ಣು ಮಹಾತ್ಮ್ಯ ಲೇಶಸ್ಯ ವಿಭಕ್ತಸ್ಯ ಚ ಕೋಟಿಧಾ ಪುನಶ್ಚ ಅನಂತಧಾತಸ್ಯ ಪುನಶ್ಚಾಪಿ ಅನಂತಧಾ ನೈಕಾಂಶ ಸಮ ಮಹಾತ್ಮ್ಯಾಃ ಶ್ರೀಶೇಷ ಬ್ರಹ್ಮಶಂಕರಾಹ ಇತಿ ನಾರದೀಯೇ, ನಾರದೀಯ ಪುರಾಣದ ವರದಲ್ಲಿ ಸ್ಪಷ್ಟವಾಗಿ ವಾಕ್ಯ ಬಂದಿದೆ ಅಂತ ಉಲ್ಲೇಖವನ್ನು ಮಾಡಿದರು. ಏನು ಬಂದಿದೆ? ಅಲ್ಲ ಅಲ್ಲ, ಭಾಗವತ ಹರಿವಂಶದಲ್ಲಿ ಬರ್ತದೆ, ಅದು ಬೇರೆ. ಅದು ಸತ್ಯಂ ಸತ್ಯಂ ಪುನಃಸತ್ಯಂ ಉತ್ತೃತ್ಯ ಭುಜ ಮುಚ್ಚತೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ನ ದೈವಂ ಕೇಶವಾತ್ ಪರಂ. ಅದು ಹರಿವಂಶದ ಮಾತು. ಅದು ಬೇಕಿಲ್ಲ, ಅದು ಬೇಕಿಲ್ಲ. ಅದು ಅಲ್ಲಲ್ಲಿ ಯಾತಕ್ಕೆ ಬಂತು ಅಂತ ಅರ್ಥ ಬಂದು, ನಾರದೀಯ ಅನ್ನೋ ಪದ ಹೇಗೆ ಬಂತು ಅಂತೇಳಿ ಸುಮ್ಮನೆ ಬರೆದಿದ್ದಾರೆ. ಇದಕ್ಕೆ ಬೇಕಿಲ್ಲ. ಅದು ನಾನು ಬ್ರಹ್ಮರುದ್ರಾದೀನಾಂ ಸರ್ವೋತ್ಕೃಷ್ಟತ್ವ ಪ್ರತಿಧೇಹೆ ವಿಷ್ಣೋ ಸರ್ವೋತ್ಕರ್ಷ ಏವ ನಾಸ್ತಿ ಕುತಸ್ತತ್ರ ಸರ್ವಾಗಮಾನ ಮಹಾತಾತ್ಪರ್ಯಂ ಇತಿ ಚೇನ್ನ ತತ್ರ ತತ್ ಪ್ರಸಿದ್ಧೇ ಭ್ರಾಂತಿತ್ವ ತತ್ ಕುತಃ ಇತ್ಯತಃ ಸತ್ಯಮಿತಿ. ಸತ್ಯಂ ವಕ್ಷಮಾಣಂ, ವಕ್ಷ ಆಗಿದೆ, ವಕ್ಷ ಅಂತ ಆಗಬೇಕು. ತಸ್ಯ ಲೇಷಸ್ಯ ಇತಿ ಸರ್ವತ್ರ ಸಂಬಂಧಿ ಯಾಗ ಯಾವ ಬಿಟ್ಟು ಹೋಗಿದೆ? ಸತ್ಯಂ ವಕ್ಷಮಾಣ. ನಾನು ಬ್ರಹ್ಮರುದ್ರಾದೀನಾಂ ಸರ್ವೋತ್ಕೃಷ್ಟತ್ವ ಪ್ರಸಿದ್ಧೇ ವಿಷ್ಣೋ ಸರ್ವೋತ್ಕರ್ಷ ಏವ ನಾಸ್ತಿ. ಬ್ರಹ್ಮರುದ್ರಾದಿಗಳು ಸರ್ವೋತ್ಕೃಷ್ಟ ಪ್ರಸಿದ್ಧರಾಗಿ ಬಿಟ್ಟಿರ್ತಾರೆ. ಅಂದಮೇಲೆ ವಿಷ್ಣುವಿನ ಸರ್ವೋತ್ಕೃಷ್ಟತ್ವನೇ ಇಲ್ಲ ಫಸ್ಟು. ಗೊತ್ತಾಯ್ತಾ? ಏನೋ ಸ್ವಲ್ಪ ದೊಡ್ಡವನಿರ್ಬೋದು, ಯಾರಿಗಿಂತ ದೊಡ್ಡ ಬ್ರಹ್ಮರುದ್ರಾದಿಗಳಿಗೆ ದೊಡ್ಡವನೇನೂ ಅಲ್ಲ. ಮತ್ತು ಅವ್ರು ಭಾರಿ ದೊಡ್ಡ ಪ್ರಸಿದ್ಧ ಆಗೋಗ್ಬಿಟ್ಟಿದೆ. ತುಂಬ ಜನ ಇವತ್ತು ಶೈವರೆಲ್ಲ ಸಂಖ್ಯೆ ಜಾಸ್ತಿ ಇರೋದು, ಶೈವರ ಸಂಖ್ಯೆ ಬೇರೆಯವ್ರ ಸಂಖ್ಯೆನೇ ಜಾಸ್ತಿ ಇರೋದು. ಅಂದಮೇಲೆ ಅವ್ರ ಪ್ರಕಾರ ವಿಷ್ಣು ಏನು ಲೆಕ್ಕಕ್ಕೆ ಬರೋದಿಲ್ಲ. ಅಂದಮೇಲೆ ವಿಷ್ಣು ನೀವು ಸರ್ವೋತ್ತಮ ಅಂತ ಹೇಗೆ ಹೇಳ್ತೀರಿ ಅಂದರೆ ಉತ್ತರ ಕೊಡ್ತಾರೆ, ಕುತಸ್ತತ್ರ ಸರ್ವಾಗಮಾನ ಮಹಾತಾತ್ಪರ್ಯಂ. ನಮಗೆ ಕಾಣೋ ಹಾಗೆ ವಿಷ್ಣುವಿಗೆ ಉತ್ತಮತ್ವನೇ ಇಲ್ಲ, ಸರ್ವೋತ್ತಮತ್ವ ಎಲ್ಲಿಂದ ಬರುತ್ತೆ ಅಂತ ಕೇಳಿದರೆ ಇತಿ ಚೇನ್ನ ತಸ್ ಪ್ರಸಿದ್ಧೇ ಭ್ರಾಂತಿತ್ವ. ಅವ್ರೇನು ತಿಳ್ಕೊಂಡಿದ್ದಾರೆ? ತಪ್ಪು ತಿಳ್ಕೊಂಡಿದ್ದಾರೆ. ಭ್ರಾಂತಿ ಒಬ್ಬನೇನು ತಿಳ್ಕೊಂಡಿದ್ದಾನೆ? ಕಪ್ಪೆ ಚಿಪ್ಪಿನ ರಾಶಿ ಇದೆ, ಬೆಳ್ಳಿ ರಾಶಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಭಾರಿ ಶ್ರೀಮಂತ ಅಂತ ಭಾವಿಸ್ತಾನೆ ಭಾವನೆ ಅವನಿಗೆ. ಪಾಪ, ಎಲ್ಲ ಇರೋದೇನು ಅದೆಲ್ಲ ಬರೀ ಕಪ್ಪೆ ಚಿಪ್ಪು. ಅವನಿಗೇನು ಜ್ಞಾನ ಇಲ್ಲ, ಇದು ಕಪ್ಪೆ ಚಿಪ್ಪು ಬೆಳ್ಳಿ ಅಲ್ಲ ಅಂತ ಜ್ಞಾನನೇ ಇಲ್ಲ. ಅದೇ ರೀತಿಯೇ ರುದ್ರಾದಿಗಳು ಸರ್ವೋತ್ತಮರಲ್ಲ ಅಂತ ಜ್ಞಾನ ಅವನಿಗಿಲ್ದೇನೆ ಅವರೇ ಸರ್ವೋತ್ತಮ. ಭ್ರಮೆ ಇದೆ ಅವರಿಗೆ, ಆ ಭ್ರಮೆಯಿಂದ ಸಿದ್ಧಿ ಆಗೋದಿಲ್ಲ. ತತ್ಕುತಃ ಇತ್ಯತಃ ಸತ್ಯಮಿದೆ. ಇವತ್ತು ಹಾಗಿದೆ ಸೈಂಟಿಸ್ಟ್, ಇದರಲ್ಲೆಲ್ಲ ಕೂಡ ತುಂಬ ಜನ ಇರೋದಿಲ್ಲ, ಸೈಂಟಿಸ್ಟ್ ಎಲ್ಲ ತುಂಬ ಕಡಿಮೆ ಇರ್ತಾರೆ. ಅದೇ ರೀತಿ ಫಿಲಾಸಫರ್, ನಿಜವಾದ ಫಿಲಾಸಫರ್ ಎಷ್ಟಿರ್ತಾರೆ? ತುಂಬ ಕಡಿಮೆ ಇರ್ತಾರೆ. ಆದ್ದರಿಂದ ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧೈ. ಆ ಮಾತು ತಿಳ್ಕೊಂಡ್ಮೇಲೆ ತುಂಬ ಕಡಿಮೆ ಇದ್ದರೆ ಆಶ್ಚರ್ಯ ಇಲ್ಲ. ಎಲ್ಲ ಗುಣ ಹೈಯರ್ ಲೆವೆಲ್ಗೆ ಹೋಗ್ತಾ ಹೋದಂತೆ ಥಿಂಕಿಂಗ್ ಕೆಪಾಸಿಟಿ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಬೆಟ್ಟ ಎಷ್ಟು ಜನ ಹತ್ತಾರೆ ಮೇಲೆ ಹೋದರೆ? ಎವರೆಸ್ಟ್ ಎಷ್ಟು ಜನ ಹತ್ತಿದ್ದಾರೆ? ಯಾವ ಥರ ನೆಲದಲ್ಲಿ ಓಡಾಡೋರಿಗೂ ಬೆಟ್ಟ ಹತ್ತಾರೆ ಎಷ್ಟು ವ್ಯತ್ಯಾಸ ಇದೆ? ಶಾಸ್ತ್ರ ಅಂಬೋದೇನದು ದೊಡ್ಡ ಸಾಧನೆ ಮಾಡಬೇಕು. ಸಾಧನೆ ಮಾಡೋಕ್ಕೆ ಹೊರಟಾಗ ಏನು ಬೇಕಾಗತ್ತೆ? ಅನೇಕ ವಿಧವಾದಂಥ ಅವನಿಗೆ ಸಲಕರಣೆಗಳು ಬೇಕು, ಮನಸ್ಸು ಮದ್ದು ವಿಲ್ ಪವರ್ ಬೇಕು. ಅದು ಯಾರಿಗಿಲ್ಲ, ಅದು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಹೇಳ್ತಾರೆ ಭ್ರಾಂತಿ ಅಂತ. ತತ್ ತುಂಬ ಜನ ಅಂತ ಪ್ರಶ್ನೆ ಕೇಳ್ತಾರೆ, ನೀವೇನೋ ವೈಷ್ಣವತ ಹಿಂದೂ ಏನೋನೋ ಹೇಳ್ತಿರ್ತೀರಿ, ಬೇರೆಯವರೇ ಜಾಸ್ತಿ ಇದ್ದಾರೆ ಜಗತ್ತಿನೊಳಗೆ, ಇವತ್ತು ನಿಮ್ಮದು ಹಿಂದೂಗಳೇ ನೆಗ್ಲಿಜಿಬಲ್ಲು, ಅದರಲ್ಲಿ ಬ್ರಾಹ್ಮಣರು, ಅದರಲ್ಲಿ ನೀವು ವೈಷ್ಣವರು ಗೋವಿಂದ ಅಂತ ಹೇಳ್ತಾರೆ. ಅದು ಸರಿಯಲ್ಲ, ಆ ರೀತಿ ವಾದ ಮಾಡೋಕ್ಕೆ ಹೋಗಲೇಬಾರ್ದು. ಸತ್ಯವಿ ಸತ್ಯಂ ವಕ್ಷ್ಯಮಾಣಂ ತಸ್ಯ ಲೇಷಸ್ಯ ಇತಿ ಸರ್ವತ್ರ ಸಂಬದ್ಧತೆ. ಅದೇನದು, ಆ ಲೇಷಕ್ಕೂ ಕೂಡ ಏನಾಗ್ತಾ ಇಲ್ಲ, ಅವ್ರು ಈಕ್ವಲ್ ಆಗ್ತಾ ಇಲ್ಲ. ವಿಷ್ಣು ಮಹಾತ್ಮ್ಯದ ಅನಂತಾಂಶದ ಕೋಟಿ ಭಾಗದ ಅನಂತಾಂಶದ ಮತ್ತೆ ಅನಂತಾಂಶದ ಒಂದು ಭಾಗಕ್ಕೂ ಕೂಡ ಬ್ರಹ್ಮರುದ್ರಾದಿ ಸಮಸ್ತ ದೇವತೆಗಳು ಮಹಾಲಕ್ಷ್ಮಿಯ ಸಮೇತ ಸೇರಿದರೂ ಕೂಡ ಏನಾಗೋದಿಲ್ಲ, ಈಕ್ವಲ್ ಆಗಿ ಈಕ್ವಲ್ಲು ಆಗೋದಿಲ್ಲ ಅಂತ ಹೇಳಿದರೆ ಎಷ್ಟೋ ದೊಡ್ಡವನು ದೇವರು. ಈಗ ನಮಗೆ ಎಷ್ಟು ಭಕ್ತಿ ಬರುತ್ತಾಗ, ಪರಮಾವಧಿ ಭಕ್ತರು ವಿಷ್ಣುವರ ಅತ್ಯುತ್ತಮತ್ವ ದಕಿರ ಗುಣಗಣೈ ತತ್ರ ಭಕ್ತಿಂ ಗರಿಷ್ಠಾಂ ಆಗ ಗೊತ್ತಾಗುತ್ತೆ. ಸುಮ್ಮನೆ ಜಸ್ಟ್ ಗ್ರೇಟ್ ಅನ್ನೋ ವಾದ ಯಾವ ಕೆಲಸಕ್ಕೂ ಬರೋದಿಲ್ಲ. ಭಾಷ್ಯ ಅನ್ಯೋತ್ಕರ್ಷ ಅನ್ಯೋತ್ಕರ್ಷ ಐಕ್ಯಂಚ ತಥೈವ ಸರ್ವಶಾಸ್ತ್ರೇಷು ಮಹಾಭಾರತ ಉತ್ತಮಂ ಕೋಹ್ಯನ್ಯ ಪುಂಡರೀ ಕಾಕ್ಷಾನ್ ಮಹಾಭಾರತ ಗ್ರಂಥವೇತ್ ಇತ್ಯಾದಿ ಗ್ರಂಥಾಂತರ ಸಿದ್ಧ ಉತ್ಕರ್ಷ ಮಹಾಭಾರತ ವಿರುದ್ಧಂ ತತ್ರ ಹಿ. ನಾರದೀಯ ಪುರಾಣ ಕೋಟ್ ಮಾಡಿದ ತಕ್ಷಣ ಮತ್ತೊಂದು ಪ್ರಶ್ನೆ ಕೇಳಬಹುದು, ಏನಂತ? ಅದು ಪುರಾಣ, ಅದು ನಾವು ವೇದಗಳನ್ನೆಲ್ಲ ಕೋಟ್ ಮಾಡ್ತೀವಿ ಅಂತ ಹೇಳಿದರೆ ಅದು ತಿಳ್ಕೊಳಕ್ಕೆ ಹೋಗಬೇಡ. ಅನ್ಯೋತ್ಕರ್ಷ ಐಕ್ಯಂಚ, ಅನ್ಯೋತ್ಕರ್ಷ ಅಂದ್ರೇನು? ರುದ್ರಾದಿಗಳ ಉತ್ತಮತ್ವ ಅಥವಾ ಅವರೊಂದಿಗೆ ಐಕ್ಯ, ಅದು ಏನಲ್ಲ, ಯಾವ ಕಾಲಕ್ಕೂ ಪ್ರಮಾಣದಿಂದ ಒಪ್ತಕ್ಕಂಥ ವಿಚಾರ ಅಲ್ಲ. ತಥೈವ ಸರ್ವಶಾಸ್ತ್ರೇಷು ಮಹಾಭಾರತ ಉತ್ತಮಂ. ನಿಮಗೇನು ನಾರದ ಪುರಾಣ ಕೋಟ್ ಮಾಡಿದ ಸಾಲದು ಹೌದಲ್ಲೋ, ಕೋಟ್ ಮಾಡ್ತೇವೆ, ಮಹಾಭಾರತ ಕೋಟ್ ಮಾಡ್ತೇವೆ ಅಂತ ಹೇಳ್ತಾರೆ. ಮಹಾಭಾರತದೊಂದು ನಾವೇನು ಮಾಡೋಣ ಅಂದರೆ, ತಥೈವ ಸರ್ವಶಾಸ್ತ್ರೇಷು ಮಹಾಭಾರತ ಉತ್ತಮಂ. ಎಲ್ಲ ಶಾಸ್ತ್ರಗಳಲ್ಲೂ ಯಾವುದು ದೊಡ್ಡದು? ಮಹಾಭಾರತ ಭಾರಿ ದೊಡ್ಡದು. ಭಾರತಂ ಸರ್ವಶಾಸ್ತ್ರೇಷು ಭಾರತೇ ಗೀತಿಕಾವರ ಅಂತ ಹೇಳಿರೋದ್ರಿಂದ ಸರ್ವಶಾಸ್ತ್ರೇಷು ಮಹಾಭಾರತ ಉತ್ತಮ, ಮಹಾಭಾರತ ಶ್ರೇಷ್ಠ. ಎಷ್ಟು ಶ್ರೇಷ್ಠ ಅಂದರೆ ಕೋಶ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃತ್ ಭವೇತ್. ಪುಂಡರೀಕಾಕ್ಷನಾದ ಕೃಷ್ಣನ ಹೊರತು, ದೇವರ ಹೊರತು ಬೇರೆ ಯಾರಿಗೆ ತಾನೇ ಬರೀಲಿಕ್ಕಾಗುತ್ತೆ? ಅದನ್ನು ಮಹಾಭಾರತ ಬರೀಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಬರೆದ ಮೇಲೆ ಏನಾಗಿರಬೇಕು ಅವರು? ಇವತ್ತು ರೂಪಜ್ಞಾನ ಬಂದರೆ ಕಣ್ಣಿರಬೇಕು ಅಂತ ಅರ್ಥ, ಶಬ್ದಜ್ಞಾನ ಬಂದರೆ ಕಿವಿರಬೇಕು ಅಂತ ಅರ್ಥ. ಅದೇ ರೀತಿಯೇ ಮಹಾಭಾರತ ಬರೆದರು ಅಂದರೆ ಏನಾಗಿರಬೇಕು ಅವರು? ಸರ್ವೋತ್ತಮರೇ ಆಗಿರಬೇಕು. ವೆರಿ ಸಿಂಪಲ್. ಅದು ಇವತ್ತು ಕಮಲ ಅರಳಿತು ಅಂದರೆ ಯಾವ ಬೆಳಕಾಗಿರ್ಬೇಕು? ಅದು ಸೂರ್ಯ ಲೈಟ್ಗೆಲ್ಲ ಕಮಲ ಅಳ್ಳೋದಿಲ್ಲ. ಎಷ್ಟು ಕೋಟಿ ಕ್ಯಾಂಡಲ್ ಬಲ್ಪ್ ಹಾಕಿರೋ ಅದು ಬರ್ನಾಗಿ ಬಿಡುತ್ತೆ ಹೊರತು ಅಳ್ಳೋದಿಲ್ಲ. ಸೂರ್ಯನ ಬೆಳಕು ಬರ್ತಿರಲಿಕ್ಕೆ ಅರಳಿ ಬಿಡೋದು. ಸೂರ್ಯನ ಬೆಳಕಿಗೆ ಮಾತ್ರ ಹೇಗೆ ಕಮಲ ಅರಳುತ್ತೋ ಹಾಗೆ ವೇದವ್ಯಾಸರಿಂದ ಮಾತ್ರ ಮಹಾಭಾರತ ಬರಲಿಕ್ಕೆ ಸಾಧ್ಯ. ಬೇರೆಯವರಿಗೆಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಇನ್ನು ಬರೆಯೋದೇನು ಬಂತು? ಇದನ್ನು ಅರ್ಥ ಮಾಡಿಕೊಂಡು ಎಷ್ಟು ದೊಡ್ಡದು ಮಹಾಭಾರತ ಅನ್ನೋದಕ್ಕೆ ಸಾಕ್ಷಿ ಇದು. ಕೋಹಿ ಅನ್ಯಃ ಪುಂಡರೀಕಾಕ್ಷ ಅಂದರೆ ನಾರಾಯಣ, ಪುಂಡರೀಕಾಕ್ಷ ನಾರಾಯಣ. ಪುಂಡರೀಕಾಕ್ಷಾತ್ ಮಹಾಭಾರತ ಕೃತ್ ಭವೇತ್. ಮಹಾಭಾರತ ರಚನೆ ಮಾಡಲಿಕ್ಕೆ ಯಾರಿಗೆ ಸಾಧ್ಯ ಇದೆ ಅಂತ ಮಹಾಭಾರತ ಹೇಳ್ತಾ ಇದೆ. ಇತ್ಯಾದಿ ಗ್ರಂಥಾಂತರ ಸಿದ್ಧ ಉತ್ಕರ್ಷ ಮಹಾಭಾರತ ವಿರುದ್ಧಂ. ಒಂದು ಪ್ರಶ್ನೆ ಬರಬಹುದು, ಮಹಾಭಾರತ ಬರೆದವರು ಅವರೇ ಹೇಳ್ಕೊಂಡಿದ್ದಾರೆ, ಗೊತ್ತಾಯ್ತಾ? ತಾವು ಭಾರಿ ಗ್ರೇಟ್ ಅಂತ ತಿಳ್ಕೊಂಡ್ರೆ ಈ ಮಹಾಭಾರತದ ವಾಕ್ಯ ಅಲ್ಲ ಅದು. ಕೋಹ್ಯನ್ಯ ಪುಂಡರೀಕಾಕ್ಷಾನ್ ಮಹಾಭಾರತ ಕೃತ್ ಭವೇತ್ ಅನ್ನೋದು ವಿಷ್ಣು ಪುರಾಣದ ವಾಕ್ಯ. ಅಂದಮೇಲೆ ಅದೇ ಅದರಲ್ಲೇ ಬಂದರೆ ಏನಾಗೋದು? ಅವರೇ ಹೇಳ್ಕೊಂಡಿದ್ದಾರೆ, ಬೇರೆ ಕಡೆ ಬಂದಿದೆಯಲ್ಲ, ಆದ್ದರಿಂದ ಅದು ವ್ಯಾಲಿಡ್ ಅಂತ ಅರ್ಥ. ಇತ್ಯಾದಿ ಗ್ರಂಥ ಅಂತರ ಸಿದ್ಧ. ಗ್ರಂಥ ಅಂತರ ಅಂದರೆ ಬೇರೊಂದು ಗ್ರಂಥ. ಬೇರೊಂದು ಗ್ರಂಥ ಅಂದ್ರೇನು? ಮಹಾಭಾರತವಲ್ಲದ ಇನ್ನೊಂದು ಗ್ರಂಥದಲ್ಲೂ ಮಹಾಭಾರತದ ಪ್ರಶಂಸೆ ಬಂದಿದೆ. ಉತ್ಕರ್ಷ ಮಹಾಭಾರತ ವಿರುದ್ಧಂ. ಮಹಾಭಾರತದಲ್ಲೂ ಕೂಡ ಏನು ಹೇಳಿದೆ ಅದಕ್ಕೆ ನೀವು ಹೇಳತಕ್ಕಂತಹ ಶಿವಸರ್ವೋತ್ತಮತ್ವಾದಿಗಳು ವಿರುದ್ಧ. ಅರ್ಥ ಆಯ್ತಾ? ಶಿವಸರ್ವೋತ್ತಮತ್ವಾದಿ ಅನ್ಯ ದೇವತಾ ಸರ್ವೋತ್ತಮತ್ವ ಪ್ರತಿಪಾದಕವಾದ ವಿಚಾರಗಳೆಲ್ಲ ಮಹಾಭಾರತಕ್ಕೆ ವಿರುದ್ಧ. ಮಹಾಭಾರತದಲ್ಲಿ ಏನಂತ ಬಂದಿದೆ? ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಎಷ್ಟು ಇಂಪಾರ್ಟೆಂಟ್! ನಾಸ್ತಿತ್ವ ಸಾವಿರಾರು ಒಂದು ಪ್ರಮೇಯ ಸಾಕು. ಏನು ಪ್ರಮೇಯ? ನಾರಾಯಣ ಸಮಂ ನಾಸ್ತಿ. ಅಸ್ಥಿ ಎಂಬುದೇನು? ವರ್ತಮಾನ ಕಾಲ. ನಾರಾಯಣ ಸಮ ಈಗಿಲ್ಲ. ನ ಭೂತಂ ಹಿಂದೆ ಇರಲಿಲ್ಲ. ನ ಭವಿಷ್ಯತಿ ಮುಂದೆ ಬರೋದಿಲ್ಲ. ಅರ್ಥ ಆಯ್ತಾ? ಈಗ ಕೆಲವು ರೆಕಾರ್ಡ್ ಇರುತ್ತೆ, ಸದ್ಯಕ್ಕೆ ಅದು ಬ್ರೇಕ್ ಆಗಿಲ್ಲ, ಮುಂದೆ ಯಾರು ಒಂದು ಬ್ರೇಕ್ ಮಾಡಿಬಿಡ್ಬೋದು. ಆದರೆ ದೇವ್ರ ಮಹಿಮೆ ಎಂಥದ್ದು ಅಂತ ಕೇಳಿದರೆ ಆಲ್ ಟೈಮ್ ಗ್ರಹ, ಆಲ್ ಟೈಮ್ ಗ್ರೇಟ್ ಪರಮಾತ್ಮನಾದ್ದರಿಂದ ಇದು ಎಂಥ ವಾಕ್ಯ? ಏತೇನ ಸತ್ಯ ವಾಕ್ಯೇನ. ಇದು ಎಂಥ ವಾಕ್ಯ ಇದು? ಹಿಂದೆ ಹೇಳಿದೆ, ಸತ್ಯಂ ಸತ್ಯಂ ಪುನಃಸತ್ಯಂ. ಅತ್ಯಂತ ಸತ್ಯವಾದ ವಾಕ್ಯ ಇದು. ಸರ್ವಾರ್ಥಾನ್ ಸಾಧಯಾಮ್ಯಹಂ. ಇದು ಒಂದರಿಂದ ಏನು ಸಾಧನೆ ಮಾಡಬಹುದು ನಾವು? ಸರ್ವ ಪುರುಷಾರ್ಥಾನ್ ಸಾಧಯಾಮ್ಯಹಂ. ನಿಮಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಮೊದಲಾದ ಏನೇ ಪುರುಷಾರ್ಥ ಬೇಕಿದ್ದರೂ ಕೂಡ ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಇದ್ದರೆ ಏನಾಗುತ್ತದೋ ಸಿದ್ಧವಾಗುತ್ತೆ. ಸಿಂಪಲ್ ಅದು. ಹಿರಣ್ಯಕಶಿವ ರೋಮದೇವರು ವರ ತಗೊಂಡಿದ್ದಾನೆ, ಪ್ರಹ್ಲಾದ ವಿಷ್ಣು ಭಕ್ತ, ಈತ ಬ್ರಹ್ಮದೇವರು ಭಕ್ತ. ಆದರೆ ಬ್ರಹ್ಮದೇವರು ವರ ತಗೊಂಡು ಏನು ಮಾಡೋಕ್ಕಾಗಲಿಲ್ಲ ಹಿರಣ್ಯಕಶಿಪಿಗೆ. ಪ್ರಹ್ಲಾದ ಏನು ಮಾಡಿದ? ಚಿಕ್ಕ ಮಗು ಅಷ್ಟೇ, ಮಗ, ಚಿಕ್ಕ ಕೂಸು. ಅಂಥದ್ದು ಹರಿಸರ್ವಂತ ತಿಳ್ಕೊಂಡಿದ್ದಕ್ಕೆ ಏನಾಯಿತು? ಸರ್ವಾರ್ಥಾನುಸ ಎಲ್ಲ ಪುರುಷಾರ್ಥ ಬಂತ ಅದನಿಗೆ. ಮತ್ತೆ ಎಲ್ಲ ಆಪತ್ ಪರಿಹಾರ ಆಯಿತು, ಇದಾಯಿತು. ಇವತ್ತಿಗೂ ಇದ್ದಾನೆ ಪ್ರಹ್ಲಾದ, ಹರಿವರ್ಷ ಖಂಡದಲ್ಲಿ ಚಕ್ರವರ್ತಿ ಇವತ್ತಿಗೂ ಇದ್ದಾನೆ. ಎಲ್ಲ ಪುರುಷಾರ್ಥ ಬಂದಾಗಲಿಲ್ಲ. ಈಗ ಕೆಲವು ಏನು ತಿಳ್ಕೊತಾರೆ? ಹರಿಸರ್ವತ್ವತ್ವ ಜ್ಞಾನದಿಂದ ಏನು ಉಪಯೋಗ? ಲೋಕದಲ್ಲಿ ಯಾರು ಕೇಳೋದೇ ಇಲ್ಲ, ವಾಂಟೆಡ್ ಹರಿಸರ್ವತ್ವತ್ವ ಜ್ಞಾನಿ ಅಂತ ಪೇಪರ್ಲ್ಲಿ ಯಾರು ಹಾಕ್ತಾರಾ? ಏನು ಉಪಯೋಗ ಇಲ್ಲ ಅಂತ ತಿಳ್ಕೊಂಡ್ರೆ ಇದು ಉಪಯೋಗ ಇಲ್ಲ ಅಲ್ಲ, ಅದರಲ್ಲಿ ಸಿಗುತ್ತೆ ನಿಮಗೆ. ಅರ್ಥ ಆಯ್ತು? ಹಳ್ಳಿಗೆ ಹೋಗ್ಬಿಟ್ಟು ನೀವು ರಕ್ತ ಮಾಡಿದ್ರೆ ಒಬ್ಬೊಬ್ಬನು ತಗೊಳ್ಳೋದಿಲ್ಲ, ಹಳ್ಳಿಯೊಳಗೆ ರಕ್ತ ವ್ಯಾಪಾರ ಆಗೋದೇ ಇಲ್ಲ. ಆ ಸಿಟಿ ಒಳಗಡೆ ಕ್ಯೂ ನಿಂತ್ಕೊಂಡಿರ್ತಾರೆ. ಅಂದರೆ ದಡ್ಡರ ಮಧ್ಯೆ ಗೊತ್ತಾಗಲಿಲ್ಲ, ಜ್ಞಾನಿಗಳ ಮಧ್ಯೆ ಏನಾಗುತ್ತೆ ಅದ್ರ ಮಹಿಮೆ ಎದ್ದು ಕಾಣುತ್ತೆ. ಆದರೆ ಹರಿಸರ್ವತ್ವತ್ವ ಜ್ಞಾನ ಸುಮ್ಮನೆ ಕೂಗೋದಕ್ಕೆ ಇರಿಸೋದಕ್ಕಿಲ್ಲ. ಯಾತಕ್ಕಿದೆ ಅದು? ದೊಡ್ಡ ಪುರುಷಾರ್ಥ ಸಾಧನೆ ಮಾಡಲಿಕ್ಕೆ ಇರೋದ್ರಿಂದ ಅದರಿಂದ ಏನು ಬೇಕಾದ್ರೂ ಸಾಧಿಸ್ಬೋದು. ನಮಗೇನು ಅದರಿಂದ ಏನಾಗುತ್ತೆ ಅಂತ ಜನ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅದರಿಂದ ಎಲ್ಲ ಆಗುತ್ತೆ, ಅದ್ರ ಪ್ರತಿಯೊಂದು ಆಗುತ್ತೆ. ಅದರಿಂದಾಗಿನೆ ಮಹಾಭಾರತ ಒಪ್ತಾರೆ. ಮಹಾಭಾರತ ಒಪ್ಪಲೇಬೇಕು ಅವರು, ಬೇರೆ ದಾರಿನೇ ಇಲ್ಲ. ಈ ಶ್ಲೋಕ ಇದೆ, ಮಹಾಭಾರತ ಶ್ಲೋಕ ಇದೆ, ಅದ್ರ ತೆಗಿಲಕ್ಕೆ ಬರೋದಿಲ್ಲ. ಅವ್ರೇನು ಅನ್ಬೇಕು? ಇಲ್ಲ ಇಲ್ಲ, ಇದೆಲ್ಲ ಎಂಥದ್ದು ಅಂತ ಕೇಳಿದರೆ ಏನಿದು ವ್ಯಾವಹಾರಿಕ ಮುಖ್ಯ ತಾತ್ಪರ್ಯ ಇಲ್ಲ ಅಂತಾರೆ. ಅಲ್ಲಿ ಹೇಳಬೇಕಾದ್ರೆ ಏತೇನ ಸತ್ಯವಾಕ್ಯೇನ ಅಂತ ಹೇಳಿದ ಮೇಲೆ ರೆಫರೆನ್ಸ್ ಕೊಟ್ಟು ಹೇಳ್ತಾರೆ. ಬರೀ ಮಾತು ಹೇಳಿದರೆ ಸಾಕು, ಅದರಲ್ಲೂ ಅಂಡರ್ಲೈನ್ ಮಾಡಿಬಿಟ್ರೆ ಅಂಡರ್ಲೈನ್ ಮಾಡಿದಾಗ ಇನ್ನು ಮಹತ್ವ ಬಂತು. ಅಲ್ಲಿ ಸತ್ಯವಾಕ್ಯ ಅಂತ ಹೇಳಿದ ಮೇಲೆ ಮತ್ತೊಂದು ಮಾತಾಡೋಕೆ ಇಲ್ಲ. ಇದೆಲ್ಲ ವಿಮರ್ಶೆ ಮಾಡಬೇಕು, ಅದು ಆಚಾರ ವೈಶಿಷ್ಟ್ಯ ಇದೆ. ಹೌದು, ಅವ್ರು ಒಪ್ತಿದ್ರು ಅಂತ. ಆ್ಯಕ್ಚುಲಿ ತಿಳಿದವರೆಲ್ಲ ಒಪ್ತಾರೆ, ಎಷ್ಟೋ ಜನ ಅವ್ರ ಕಡೆಯವರು ಒಪ್ಪಿದ್ದಾರೆ. ಅಂಥವ್ರನ್ನ ಬಳಕೆ ಬರಲಿಕ್ಕೆ ಬಿಡೋದಿಲ್ಲ ಅಷ್ಟೇ ಅವರು. ಏನ ಹರಿವರ್ಷಖಂಡ, ಹರಿಭೂಳಕ್ಕೆ ಹರಿವರ್ಷಖಂಡ ಅಂತ ಹೇಳಿ ಸಪ್ತದ್ವೀಪಗಳಲ್ಲಿ ನಮ್ಮ ಭರತಖಂಡ ಇದೇನೆ, ಯಾವ ಜಂಬೂದ್ವೀಪನೇ. ಜಂಬೂದ್ವೀಪದಲ್ಲಿ 9 ಖಂಡ ಇವೆ, ಅದರಲ್ಲಿ 1 ಖಂಡದ ಹೆಸರೇನು? ಹರಿವರ್ಷ ಅಂತ ಹೇಳಿ. ಹರಿವರ್ಷ ಖಂಡದಲ್ಲಿ ಪ್ರಹ್ಲಾದರಾಜರು ಇರೋದು, ಕಿಂಪುರುಷ ಖಂಡದಲ್ಲಿ ಹನುಮಂತ ದೇವರು. ಅದರಿಂದ ಅಲ್ಲಿ 9 ಖಂಡದಲ್ಲಿ ಒಂದು ಖಂಡದಲ್ಲಿ ಇದ್ದೇ ಇದ್ದಾರೆ. ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹ. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಹರಿಸರ್ವೋತ್ತಮ ಜ್ಞಾನ ಒಂದೇ ನಮ್ಮನ್ನು ಏನು ಮಾಡುತ್ತೆ, ಎಲ್ಲ ಪುರುಷಾರ್ಥಕ್ಕೂ ಭಾಗ, ಎಲ್ಲ ಅನಿಷ್ಟಗಳು ಪರಿಹಾರ ಆಗುತ್ತೆ, ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಅದಕ್ಕೆ ಆಚಾರ್ಯ ಒತ್ತು ಹೇಳ್ತಾರೆ, ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃ ಗತಿ. ಅಮ್ಮ ಸರಿಯಾಗಿ ತಿಳ್ಕೊಂಡ್ರೆ ಎಲ್ಲ ಸಿದ್ಧಿಯಾಗುತ್ತೆ. ನಮಗದು ಏನಾಗಿದೆ ಅಂದರೆ ಸುಮ್ಮನೆ ಬಾಯಲ್ಲಿ ಹೇಳೋದಾಗಲ್ಲ, ಬಾಯಲ್ಲಿ ಹೇಳಿದ್ರಲ್ಲ, ಯಾವುದರಿಂದ ಬರಬೇಕದೋ ಮನಸ್ಸಿನಿಂದ ಬರೋ, ಹೃದಯದಿಂದ ಬರಬೇಕು, ಅವ ಸಿದ್ಧಿ ಬರೋದು. ಯಸ್ಯ ಪ್ರಸಾದ ಜೋ ಬ್ರಹ್ಮ ರುದ್ರಶ್ಚ ಕ್ರೋಧ ಸಂಭವ. ನಾವು ಬ್ರಹ್ಮದೇವ್ರ ಬಗ್ಗೆ ಹೇಳಿದಿವಲ್ಲ, ರುದ್ರದೇವ್ರ ಬಗ್ಗೆ ಹೇಳಿದ್ವಲ್ಲ ಅಂದರೆ ಯಾರವರೆಲ್ಲ? ವಿಷ್ಣುವಿನ ಮಕ್ಕಳವರು. ಸರ್ವೋತ್ತಮ ಈತ ಬ್ರಹ್ಮದೇವರು ಒಬ್ಬ ಮಗ, ರುದ್ರದೇವರಿನೂ ಒಬ್ಬ ಮಗ. ಯಸ್ಯ ಪ್ರಸಾದತೋ ಬ್ರಹ್ಮ ರುದ್ರಶ್ಚ ಕ್ರೋಧ ಸಂಭವ. ಅಲ್ಲೂ ಸಾರಸ್ಯ ಇದೆ. ಬ್ರಹ್ಮದೇವರು ಮಗ, ರುದ್ರದೇವರು ಮಗ, ಮೊಮ್ಮಗ ಎರಡು. ಹೇಗೆ ಅಂದರೆ, ಬ್ರಹ್ಮದೇವರಲ್ಲಿ ರುದ್ರದೇವರು ಇಬ್ಬರು ಪರಮಾತ್ಮನಿಂದ ಹುಟ್ಟಿ ಬಂದವರು ಅಂದಮೇಲೆ ಅದಿಬ್ಬರು ಈಕ್ವಲ್ ಆಗಲಿ ಅಂದರೆ ಅಲ್ಲ. ಯಸ್ಯ ಪ್ರಸಾದಜೋ ಬ್ರಹ್ಮ, ಪರಮಾತ್ಮನ ಪ್ರಸಾದದಿಂದ ಬ್ರಹ್ಮದೇವರು ಬಂದರು. ಕ್ರೋಧ ಸಂಭವ, ಕೋಪದಿಂದ ಯಾರು ಬಂದರು ಅಂದಮೇಲೆ ಅದರಲ್ಲೇ ಯಾವುದಿದೆ? ಈಗ ಪ್ರಸನ್ನ ಚಿತ್ರ ಹೇಳೋದು ಬೇರೆ, ಸಿಟ್ಟು ಮಾಡ್ಕೊಂಡು ಹೇಳೋದು ಬೇರೆ. ಯಾವುದಕ್ಕೆ ಮಹತ್ವ? ಪ್ರಸಾದ ಬ್ರಹ್ಮದೇವರು ಶ್ರೇಷ್ಠ, ರುದ್ರದೇವರು ಕಡಿಮೆ. ಅಲ್ಲೂ ಕೂಡ ಇದೆ. ಅದು ರುದ್ರದೇವರು ಒಂದು ರೀತಿ ಹುಟ್ಟೋದು ಪರಮಾತ್ಮನ, ಇನ್ನೊಂದು ರೀತಿ ಬ್ರಹ್ಮದೇವರು ಮಗನಾಗಿ ಹುಟ್ಟುತ್ತಾರೆ. ಎರಡು ಮಗನೂ ಹೌದು, ಮೊಮ್ಮ ಎಲ್ಲರೂ ದೇವರಿ ಮಕ್ಕಳು, ಮೊಮ್ಮಕ್ಕಳು ಅದೆಲ್ಲೂ ಹೌದು. ದೇವರು ಎಲ್ಲರೊಳಗೆ ತಾನೇ ನಿಂತು ಸೃಷ್ಟಿ ಮಾಡ್ತಾನೆ, ಆದ್ದರಿಂದ ಏನಾಗ್ತಾನೆ, ತಂದೆನೂ ಆಗ್ತಾನೆ. ಅದಕ್ಕೆ ಎಲ್ಲರಿಗೂ ಪರಮಾತ್ಮ ಹರಿದೇವ ಜಗತ್ ಪಿತೃ ಮಾತೃ ಗತಿ. ಯಸ್ಯ ಪ್ರಸಾದ ಜೋ ಬ್ರಹ್ಮ ರುದ್ರಶ್ಚ ಕ್ರೋಧ ಸಂಭವ. ಆಮೇಲೆ ಹೋಗಲಿ, ಇವತ್ತು ಬ್ರಹ್ಮದೇವರಿದ್ದಾರೆ, ಭಾರಿ ದೊಡ್ಡವರು, ಜೀವೋತ್ತಮರೇ. ಬಟ್ ಬ್ರಹ್ಮಪದಿಗೆ ಎಷ್ಟು ಜನ ಬರ್ತಾರೆ? ಎಷ್ಟು ಜನ ಇದ್ದಾರೆ ಬ್ರಹ್ಮಪದಿ ಬರೋರು? ಅನಂತ ಜನ ಇದ್ದಾರೆ. ಮುಂದೆ ಆಗೋಗಿದ್ದಾರೆ, ಹಿಂದೆ ಬರ್ತಾರೆ. ಆದರೆ ವಿಷ್ಣು ಸರ್ವೋತ್ತಮ, ಈತನಿಗೆ ಅಧಿಕರು ಸಮರು ಯಾವ ಕಾಲಕ್ಕೂ ಬರೋದಿಲ್ಲ. ಮತ್ತೆ ಒಬ್ಬನೇ ಬ್ರಹ್ಮ ಪದವಿ, ಅದು ವಿಷ್ಣು ಪದವಿ ಅಂತಲ್ಲ, ಒಬ್ಬನೇ ವಿಷ್ಣು. ಅದನ್ನು ಹೇಳಿದ್ನಾ, ತ್ವತ್ಸಮ ಅಭ್ಯಧಿಕ ಕುತೋ ಅನ್ಯ. ಇಲ್ಲಿ ವಾಕ್ಯ ಇದು ಭಗವದ್ಗೀತಾ ವಾಕ್ಯ. ಅರ್ಜುನ ವಿಶ್ವರೂಪ ನೋಡ್ತಾ ಹೇಳ್ತಾನೆ, ನಾ ತ್ವತ್ಸಮ ಅಸ್ತಿ ಅಭ್ಯಧಿಕ ಅಸ್ತಿ, ನೀನು ಸಮನಾದವನೂ ಇಲ್ಲ ಮೇಲಿನವನೂ ಇಲ್ಲ ಅಂತ ಹೇಳಿದ್ರಿಂದ ವಿಷ್ಣು ಸರ್ವೋತ್ತಮತ್ತು ಕಣ್ಣಾರೆ ಕಂಡು ಹೇಳ್ತಾನೆ. ಬಂದೊಂದು ಡಿಫ್ರೆಂಟ್ ವಾಕ್ಯ ಅಂತ ಕೋಟ್ ಮಾಡ್ತಾರೆ ಅಂದರೆ, ಬೇರೆ ಬೇರೆ ಪುರಾಣದ ವಾಕ್ಯ, ಬೇರೆ ಬೇರೆ ವಾಕ್ಯ, ಅರ್ಜುನನ ವಾಕ್ಯ, ಅದರಲ್ಲಿ ಯಾವ ಸಂದರ್ಭದ ವಾಕ್ಯ ಅದು? ಯಾವ ವಿಶ್ವರೂಪ ನೋಡ್ತಾ ಹೇಳ್ತಿರಬೇಕಾದ್ರೆ ಮತ್ತೆ ಮಾತಾಡೋಂಗಿಲ್ಲ, ಏನೋ ಕಣ್ಣು ಮುಚ್ಕೊಂಡು ಹೇಳೋದು ಬೇರೆ. ಇದರಲ್ಲಿ ನೋಡ್ತಾ ನೋಡ್ತಾ ಹೇಳ್ತಿರಬೇಕಾದ್ರೆ ಕಷ್ಟ ಇದೆ. ಬರೀ ಕಣ್ಣಿನ ಹೇಳಬೇಕು ಫ್ಯಾಕ್ಚರ್ ಆಗಿದೆ ಅಂತ ಬರೀ ಹೇಳೋದು ಬೇರೆ, ಎಕ್ಸ್ರೇ ತೋರಿಸಿ ಹೇಳೋದು ಬೇರೆ. ಏನಾಗುತ್ತಾಗ ಪ್ರೂಫ್ ಅದು? ಅಥವಾ ಸಮೋ ಅಸ್ತಿ ಅಭ್ಯಧಿಕ ಕುತೋ ಅನ್ಯ. ಅರ್ಜುನ ಮಾತಾಡಬೇಕಾದ್ರೆ ಏನಿದೆ ಆತನಿಗೀಗ? ದಿವ್ಯದೃಷ್ಟಿ ಇದೆ. ದಿವ್ಯದೃಷ್ಟಿಯಿಂದ ಮಾತಾಡೋದಕ್ಕೂ ಹಾಗೆ ಮಾತ್ರ ಎಷ್ಟು ವ್ಯತ್ಯಾಸ ಇದೆ. ಈಗ ದಿವ್ಯದೃಷ್ಟಿಯಿಂದ ಮಾತಾಡಿದಾಗ ಅದು ಸುಳ್ಳಾಗ ಚಾನ್ಸೇ ಇಲ್ಲ. ನಾವು ದೂರದಿಂದ ಕಪ್ಪೆ ಚಿಪ್ಪು ನೋಡ್ತೇವೆ, ಅದು ಬೆಳ್ಳಿ ಅಂತ ಕಾಣಿಸ್ಬೋದು, ಫಳ ಫಳ ಹೊಳೆದು. ಹತ್ರ ಹೋಗಿ ನೋಡಿದಾಗ ಕಪ್ಪೆ ಚಿಪ್ಪಾಗಿ ಕಾಣಿಸೋದು. ಇನ್ನೂ ಹೈ ಕ್ಲಾಸ್ ಮೈಕ್ರೋಸ್ ಎಲ್ಲ ಇಟ್ಕೊಂಡು ನೋಡಿಬಿಟ್ರೆ ಇನ್ನೂ ಕ್ಲಿಯರ್, ಬೆಳಕು ಹಾಕಿ ನೋಡಿದರೆ ಇನ್ನೂ ಕ್ಲಿಯರ್. ಸೊ ಅರ್ಜುನ ದಿವ್ಯದೃಷ್ಟಿಯಿಂದ ಮಾತಾಡ್ತಾನೆ, ನೀನು ಸಮನಾದವನಿಲ್ಲ ಅಧಿಕನಾದವನು ಇಲ್ಲ, ಅದರಿಂದಾಗಿ ನೀನು ಸರ್ವೋತ್ತಮ ಇತ್ಯಾದಿಷು ಸಾಧಾರಣ ಪ್ರಶ್ನಾವಸರೇವ ಮಹಾನ್ ಮಹಾಂತ ಉತ್ಕರ್ಷಂ ವಿಷ್ಣೋರ್ಭಕ್ತಿ ಇತ್ಯಾದಿಷು ಇತ್ಯಾದಿ ಸಾಧಾರಣ ಪ್ರಶ್ನಾವಸರೇವ ಮಹಾಂತ ಉತ್ಕರ್ಷಂ ವಿಷ್ಣೋರ್ಭಕ್ತಿ. ವಿಷ್ಣುವಿಗೆ ಸ್ವಲ್ಪ ಉತ್ಕರ್ಷ ಹೇಳಲಿಲ್ಲ, ಎಂಥ ಉತ್ಕರ್ಷ ಹೇಳ್ತಾರೆ? ಮಹಾಂತ ಉತ್ಕರ್ಷಂ, ಭಾರಿ ದೊಡ್ಡವರು ಅಂತ ಹೇಳ್ತಾರೆ. ಇವ್ರನ್ನ ಗ್ರಾಫಲ್ಲಿ ತೋರಿಸ್ಬಿಟ್ರೆ, ಇಲ್ಲಿ ರುದ್ರದೇವರು ಗಡದೇವರಿದ್ದಾರೆ, ಇಲ್ಲಿ ಬ್ರಹ್ಮದೇವರನ್ನೆಲ್ಲ ತೋರಿಸ್ತೇವೆ, ಇಲ್ಲಿ ಮಹಾಲಕ್ಷ್ಮಿ ಎಲ್ಲೋ ತೋರಿಸ್ತೇವೆ, ಎಲ್ಲೋ ನಾರಾಯಣ ತೋರಿಸ್ತೇವೆ. ಸ್ವಲ್ಪ ಮೇಲೆ ತೋರಿಸ್ತದೆ, ಎಷ್ಟು ಮೇಲೆ ತೋರಿಸ್ತೇವೆ? ಭಾರಿ ನಾರಾಯಣ ಎಷ್ಟು ಮೇಲಿದ್ದಾರೆ? ಯೋಚನೆ ಲಕ್ಷ್ಮೀಕಾಂತ ಸಮಂತತೋ ಬಿಕಲಯನ್ ನೈವೇಶಿಸುಸ್ತೇ ಸಮಂ ಪಶ್ಯಾಮಿ ಉತ್ತಮ ವಸ್ತು ದೂರತರತೋ ಅಪಾಸ್ತಂ ರಸೋ ಯೋಷ್ಟಮಃ. ಅದೆಲ್ಲ ತಿಳ್ಕೊಂಡಕ್ಕೆ ವಾಕ್ಯ ಇದಿಷ್ಟು ಗೊತ್ತಾದರೆ ಶ್ಲೋಕ ಹೇಳ್ಬೇಕಾದ್ರೆ ಏನಿರುತ್ತಾಗ ಫುಲ್ ಜ್ಞಾನ ಇರುತ್ತೆ. ಆ ಸುಮ್ಮನೆ ಹೇಳಿದರೆ ಹೇಳ್ತಾರೆ, ಯಾವುದೇ ಬಾಯಲ್ಲಿ ಬಂದರೆ ಇನ್ನೊಂದು ಹೇಳ್ತಿರ್ತಾನೆ ಹಾಗೆ. ಅದಕ್ಕೆ ಇದಿರೋದಿಲ್ಲ, ಮನಸ್ಸಿಗೆ ಗಟ್ಟಿಯಾಗಿರೋದಿಲ್ಲ. ಇದೆಲ್ಲ ಕೇಳಿದಾಗ ಏನಾಗುತ್ತೆ ಅಂದರೆ ಪೂರ್ತಿ ಪರಿಷ್ಕೃತವಾದ ಜ್ಞಾನ ಅದು. ಇತ್ಯಾದಿಷು ಸಾಧಾರಣ ಪ್ರಶ್ನಾವಸರೇವ ಮಹಾಂತ ಉತ್ಕರ್ಷಂ ವಿಷ್ಣೋರ್ಭಕ್ತಿ. ಇಲ್ಲೊಂದು ಪದ ಬಂತು, ಸಾಧಾರಣ ಪ್ರಶ್ನಾವಸರ ಅನ್ನೋ ಪದ ಬಂತು. ಪದ ಸರಿಯಾಗಿ ತಿಳ್ಕೋಬೇಕಲ್ಲ, ಸಾಧಾರಣ ಪ್ರಶ್ನಾವಸರ, ಅಸಾಧಾರಣ ಪ್ರಶ್ನಾವಸರ. ಅವಸರ ಅಂದರೆ ಪ್ರಸಂಗ, ಕನ್ನಡದಲ್ಲಿ ಅವಸರ ಅಂದರೆ ಅರ್ಥ ಬೇರೆ, ಗೊತ್ತಾಯ್ತಾ? ಊಟಕ್ಕೆ ಅವಸರ ಹೀಗೆಲ್ಲ ಮಾತಾಡ್ತಿರ್ತಾರೆ, ಅದಲ್ಲ. ಸಂಸ್ಕೃತದಲ್ಲಿ ಅವಸರ ಅಂದ್ರೇನು? ಪ್ರಸಂಗ ಅಂತ. ಪ್ರಶ್ನಾವಸರ ಅಂದ್ರೇನು? ಪ್ರಶ್ನೆ ಮಾಡೋ ಪ್ರಸಂಗ. ಸಾಧಾರಣ ಪ್ರಶ್ನಾವಸಾರ ಅಂದ್ರೇನು? ಸಾಮಾನ್ಯ ಮಾತಾಡ್ತಕ್ಕಂಥ ಪ್ರಸಂಗ. ಅಸಾಧಾರಣ ಪ್ರಶ್ನಾವಸಾರ ಅಂದ್ರೇನು? ಅವ್ರ ಬಗ್ಗೆನೇ ಮಾತಾಡ್ತಕ್ಕಂಥ ಪ್ರಸಂಗ. ಸ್ವಲ್ಪ ಸರಿಯಾಗಿ ತಿಳ್ಕೊಂಡಿರ್ಬೇಕು. ಯಾವುದೋ ಸಮಾರಂಭಕ್ಕೆ ಹೋಗಿರ್ತಾರೆ, ಯಾರ ಬಗ್ಗೆನೋ ಉತ್ಸವ ಇರುತ್ತೆ, 60 ವರ್ಷ 70 ವರ್ಷ ಇಟ್ಕೊಂಡಿರ್ತಾರೆ, ಬಂದವರೆಲ್ಲ ಹೊಗಳ್ತಿರ್ತಾರೆ. ಯಾಕೆ? ಅದು ಪ್ರಸಂಗ, ಅದು ಗೊತ್ತಾಯ್ತಿಲ್ಲ. ಬಂದ ಬೈದೊಳಗೆ ಬರೋಲ್ಲ ಯಾರೋ ಕೂಡ. ಅವ್ರೇನು ಮಾಡಬೇಕು? ಬಂದವರೆಲ್ಲ ಏನೋ ಒಂದು ಒಳ್ಳೆ ಮಾತಾಡಬೇಕಷ್ಟೆ. ಎಂಥದ್ದು ಏನಂತ ಕರೀತಾರೆ ಅದಕ್ಕೆ? ಪ್ರಸಂಗನೇ ಆಗಿತ್ತು. ಆ ಕೆಲವು ಹೇಳ್ತಾ ಏನು ಹೇಳ್ಬೇಕು? ಪ್ರಸಂಗ ಬೈರಕ್ಕಾಗುತ್ತೆ ಏನ್ರಿ? ಪ್ರಸಂಗಕ್ಕೆ ಹೋದಾಗ ಏನೋ ಒಳ್ಳೆ ಮಾತಾಡ್ಬಂದೆ ಮುಗಿದೋಯ್ತು ಅಂತ ಹೇಳ್ಬಿಡ್ತಾರೆ. ಆದರೆ ಯಾವುದೋ ಪ್ರಸಂಗಕ್ಕೆ ಹೋಗಿರ್ತಾನೆ, ಅವ್ ಇನ್ನೊಬ್ರು ಸಂಬಂಧಪಟ್ಟೇ ಇಲ್ಲ ಅದಕ್ಕೆ. ಇದೆಲ್ಲ ನೋಡಿದ ಅವ್ರು ನೋಡಬೇಕು, ಅವ್ರ ಮುಂದೆ ಇವ್ರು ಏನೂ ಅಲ್ಲ ಅಂತ ಹೇಳ್ತಾರೆ. ಅವಾಗ ಏನಾಯ್ತಾಗ? ಅದ್ರ ಮುಖಸ್ತುತಿ ಮಾತಾಡೋದು ಬೇರೆ, ಬೇರೆ ಮಾತಾಡೋದು ಬೇರೆ. ಮುಖಸ್ತುತಿ ಮಾತಾಡಬೇಕಾದ್ರೆ ಅನೇಕ ರೀತಿ ಕಾರಣ ಇರುತ್ತೆ. ಆದರೆ ಬೇರೆ ಕಡೆ ಮಾತಾಡಬೇಕಾದ್ರೆ ಅದು ಅಸಾಧಾರಣ ಪ್ರಶ್ನಾವಸರ. ಇದರಲ್ಲಿ ಯಾವ್ದು ದೊಡ್ಡದು? ಸರಿಯಾಗಿ ನೀವೇ ಯೋಚನೆ ಮಾಡಿ. ಹಾ, ಸಾಧಾರಣ ಪ್ರಶ್ನಾವಸರ ದೊಡ್ಡ. ಜನರಲ್ಲಿ ಮಾತಾಡ್ತಾ ದೊಡ್ಡವರು ಅಂತ ಹೇಳ್ತಾರೆ ಅಂದ್ರೆ ಅವ್ರು ಭಾರಿ ಗ್ರೇಟ್ ಅಂತ. ಅವ್ರ ಬಗ್ಗೆನೇ ಮಾತಾಡ್ತಾ ಇನ್ನೇನು ಮಾತಾಡ್ತಾರೆ, ಅವ್ರ ಬಗ್ಗೆ ಮಾತಾಡಬೇಕು, ಮಾತಾಡಿದ್ದಾರೆ ಅಷ್ಟೇನೆ. ದೊಡ್ಡದೇನಲ್ಲ ಅದು, ನ್ಯಾಚುರಲಿ ಹೇಳಬೇಕಾದ ಮಾತು. ಆದರೆ ದೇವರ ಬಗ್ಗೆ ಎಲ್ಲೆಲ್ಲೋ ಪ್ರಸಂಗ ತಗೊಳ್ಳಿ ನೀವು, ಏನು ಬರುತ್ತಲ್ಲಿ? ಹರಿಸರ್ವತ್ವತ್ ಜ್ಞಾನ ಬರುತ್ತೆ. ಅದು ಉಳಿದವ್ರದ್ದು ಆಗಲ್ಲ. ರುದ್ರದೇವ್ರ ಬಗ್ಗೆ ಮಹಿಮೆ ಬರಬೇಕಾದ್ರೆ ಶೈವರ ಮಧ್ಯೆ ಕುತ್ಕೊಂಡು ಮಾತಾಡಿದ ಮಾತ್ರ ಬರೋದು, ಗೊತ್ತಾಯ್ತಾ? ಆದರೆ ವೈಷ್ಣವರ ಬಗ್ಗೆ ಮಾತಾಡಬೇಕಾದ್ರೆ ಯಾರ ಬಗ್ಗೆ ಬೇಕಾದ್ರೂ ಬರುತ್ತೆ. ಇದನ್ನು ಸರಿಯಾಗಿ ತಲೆಯಲ್ಲಿ ಇಟ್ಕೊಂಡ್ಬಿಟ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದು ಅರ್ಥ ಮಾಡ್ಕೋಬೇಕಷ್ಟೇ ಪ್ರಶ್ನೆನ. ಒಂದು ಉದಾಹರಣೆಗೆ, ಸಂಸ್ಕೃತ ನಾಟಕಕಾರರಿದ್ದಾರೆ ಅಂತ ತಿಳ್ಕೊಂಬೋಣ. ಅವ್ರು ಯಾರು ಫಿಲಾಸಫರ್ಸೇ ಅಲ್ಲ ಅವರು, ಆದರೆ ಭಾಷಾ ಇದ್ದಾನೆ ನಾಟಕಕಾರ. ಸ್ತೋತ್ರ ಮಾಡ್ತಾನೆ, ವಿಷ್ಣು ಸ್ತೋತ್ರ ಮಾಡಿ ಶುರು ಮಾಡ್ತಾನೆ. ಅಂದರೆ ಏನರ್ಥ? ವಿಷ್ಣು ಸರ್ವೋತ್ತ ಆಗಿನ ಕಾಲಕ್ಕೆ ಏನಾಗಿತ್ತು? ಅಷ್ಟು ವ್ಯಾಪಕವಾಗಿ ಬೆಳೆದಿತ್ತು ಮೊದಲು ಸಾಕ್ಷಿ. ಅದೇ ರೀತಿಯೇ ಇವತ್ತು ಯಾವ್ದಾರ ಅಂಗಡಿಯಲ್ಲಿ ಪುಸ್ತಕ ಸಿಗ್ತಿರುತ್ತೆ, ಎಲ್ಲರೂ ಮಾತಿರ್ತಾರೆ, ಬೀದಿ ಇಟ್ಕೊಂಡು ಮಾಡ್ತಿರ್ತಾರೆ, ಜ್ಯೋತಿಷ್ಯ ಪುಸ್ತಕ ಮಾಡ್ತಾರೆ ಅಂತ ತಿಳ್ಕೊಂಬೋಣ. ಅದು ಯಾರೋ ವೀರಶೈವರು ಯಾರೋ ಪ್ರಿಂಟ್ ಮಾಡಿರ್ತಾರೆ. ಅಲ್ಲಿ ಸುಮ್ಮನೆ ತೆಗೆದು ನೋಡಿ ಮಹಾವಿಷ್ಣು ಸೃಷ್ಟಿ ಮಾಡಿದ ಅಂತ ಶುರು ಮಾಡಿರ್ತಾರೆ. ಪುಣ್ಯಕ್ಕೆ ಯಾರು ರುದ್ರದೇವ ಸೃಷ್ಟಿಕರ್ತ ಅಂತ ಯಾರ್ಯಾರು ಕರೆದಿಲ್ಲ ಇವರಿಗೂ ಕೂಡ. ಏನಂತ ಕರೀತಾರೆ ಅವ್ರನ್ನ? ಅವ್ರ ಭಕ್ತರು ಕೂಡ ಲಯಕರ್ತ ಅಂತ ಕರೀತಾರೆ, ಇಲ್ಲದ ಕರೆಯಲಿಕ್ಕೆ ಬರೋದಿಲ್ಲ. ಯಾವುದು ಬೀದಿಯಲ್ಲಿ ಸಿಗೋ ಪುಸ್ತಕದಲ್ಲೂ ಕೂಡ ವಿಷ್ಣು ಸರ್ವತೋತ್ವ ಬಂದ ಮೇಲೆ ಅದು ಏನಾಯ್ತದೋ? ಸಾಧಾರಣ ಪ್ರಶ್ನಾವಸರಣ, ಅಸಾಧಾರಣ ಪ್ರಶ್ನಾವಸರಣ ಯಾವುದದು? ಸಾಧಾರಣ ಜನರಲ್ ಮಾತಾಡಬೇಕಾದ್ರೆ ಹೇಳ್ಬಿಡ್ತಾರೆ, ಅರ್ಥ ಆಯ್ತಾ? ಆದ್ದರಿಂದ ಇದು ಯಾವುದು ಪುಸ್ತಕ? ಶಿವರಾತ್ರಿ ಮಹಾತ್ಮ ಪುಸ್ತಕ ತೆಗಿತೀರಿ ಅಂತ ತಿಳ್ಕೊಬೋಣ. ಶಿವನ ಬಗ್ಗೆ ಬರೆದಿರ್ತಾರೆ ನ್ಯಾಚುರಲಿ. ಯಾತಕ್ಕೆ? ಹೆಸರೇ ಶಿವರಾತ್ರಿ ಮಹಾತ್ಮೆ, ಆದ್ದರಿಂದ ಬರಲೇಬೇಕು. ಆದರೆ ಸತ್ಯಾರ್ಣ ಕಥೆ ಹೇಳ್ತಾ ಹೇಳ್ತಾ ಆಗ ಹೇಳಿದರೆ ವಿಷ್ಣು ಸರ್ವತ್ವ ಡೌಟ್ ಬರ್ಬೋದು ನಿಮಗೆ. ಆದರೆ ಶಿವರಾತ್ರಿ ಮಹತ್ವ ಹೇಳ್ತಾ ಹೇಳ್ತಾನೆ, ಏಕಾದಶಿ ಮಾಡೋರು ಮಾತ್ರ ಇದನ್ನು ಮಾಡಬೇಕು ಅಂದರೆ ಯಾವ್ದು ಮಹತ್ವ ಬಂತೀಗ? ಯಾವ್ದಕ್ಕೆ ಮಹತ್ವ ಬಂತು? ಏಕಾದಶಿ ಬಂತು. ಏಕಾದಶಿ ಯಾರು ದಿವಸ? ಹರಿಹರಿ ಸರ್ವತ್ವ ಆಯ್ತಲ್ಲ. ಆ ರೀತಿ ಯೋಚನೆ ಮಾಡಿದರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಎಲ್ಲ ವ್ರತಗಳ ಬಗ್ಗೆ ಸಾವಿರ ಮಾತಾಡ್ತಾರೆ, ಕೊನೆಗೆ ಒಂದು ಹೇಳ್ತಾರೆ, ಏಕಾದಶಿ ಮಾಡೋರು ಮಾತ್ರ ಮಾಡಿದರೆ ಉಪಯೋಗ ಇಲ್ದವರು ವೇಸ್ಟ್ ಅಂತ ಹೇಳಿ. ಸೊ ಹರಿದಿನಕ್ಕೆ ಮಹತ್ವ ಬಂದಮೇಲೆ ಹರಿ ಮಹತ್ವ ಬಂತ ಇಲ್ಲೋ ಇದನ್ನು ಯೋಚನೆ ಮಾಡಬೇಕು. ಬೇರೆ ವ್ರತಗಳಲ್ಲಿ ಆ ಕಾಲಕ್ಕೆ ಮಾತ್ರ ಹೇಳಿರೋದಷ್ಟೇ. ಗಣೇಶನಿಗೆ ವರ್ಷಕ್ಕೆ ಒಂದು ದಿವಸ ಭಾರಿ ಗ್ರ್ಯಾಂಡ್ ಪೂಜೆ. ಎಂದು? ಗಣೇಶ ಚೌತಿ. ಪ್ರತಿ ತಿಂಗಳು ಚೌತಿ ಬಂದರೂ ಇಲ್ಲ, ಗಣೇಶ ಚೌತಿ ಮಾತ್ರ ಭಾರಿ ಮಹತ್ವ. ಅದೇ ರೀತಿ ಒಬ್ಬೊಬ್ಬ ದೇವತೆಗಳು ಒಂದೊಂದು ದಿವಸ ಮಹತ್ವ. ಆದರೆ ದೇವ್ರ ಪೂಜೆ ಮಾತ್ರ ವರ್ಷಕ್ಕೆ ಒಂದು ದಿವಸ ಮಾಡಾಗಿದ್ರೆ ಎಲ್ಲರೂ ಮಾಡಿಬಿಡ್ತಿದ್ರು. ಒಂದು ದಿವಸ ಮಾಡಬೇಕಂತ. ಯಾಕೆ? ಸಾಧಾರಣ ಪ್ರಶ್ನಾವಸರ ಮಾಡಲೇಬೇಕು. ದೇವ್ರ ಪೂಜೆ ಯಾವುದೇ ದೇವತೆ ಗಣೇಶನ ಪೂಜೆ ಮಾಡಿದರೂ ಕೂಡ ಏನು ಮಾಡಿರಬೇಕು ಅವತ್ತು? ಮೊದಲು ಅವತ್ತು ದೇವ್ರ ಪೂಜೆ ಮಾಡಿರಬೇಕು. ಗಣೇಶನ ಪೂಜೆ ಅವತ್ತೊಂದು ಸಾರ ಗಣೇಶನ ಪೂಜೆ ಒಂದೇ ಮಾಡಾಗಿಲ್ಲ. ದೇವ್ರ ಪೂಜೆ ಮಾಡಿ ಆ ಗಣೇಶನ ಸ್ಥಾನ ಬಂದಾಗ ಅಲ್ಲಿ ಪೂಜೆ ಮಾಡಬೇಕೇ ಹೊರತು ಮೊದಲಿಗೆ ಸರ್ವತೋತ್ತನೆ ಮಾಡಾಗಿಲ್ಲ. ಕೊನೆ ಗಣೇಶ ಅರ್ಪಣೆ ಮಸ್ತು ಹೇಳಾಗಿಲ್ಲ. ನವಗ್ರಹ ಪೂಜೆ ಮಾಡಿದ್ರು ಕೂಡ ಇರೋದು ಹೇಳ್ಬೇಕು ಕೊನೆಗೆ ಕೃಷ್ಣಾರ್ಪಣ. ಗಣೇಶ ಚೌತಿ ಕೃಷ್ಣಾರ್ಪಣ, ಎಲ್ಲ ಕೃಷ್ಣಾರ್ಪಣೆ ಹೊರತು ಯಾರಿಗೋ ದಾನ ಕೊಟ್ಟ ಅದು ಕೃಷ್ಣಾರ್ಪಣ, ಮತ್ತೆ ಅವರಿಗೆ ಕೊಟ್ಟೆ ಅಂತ ಹೇಳಾಗಿಲ್ಲ. ಕೃಷ್ಣಾರ್ಪಣ ಅಂತಾನೆ ಹೇಳಬೇಕು. ಇದೆಲ್ಲ ಅರ್ಥ ಮಾಡಿ ಅವರು ಕೂಡ ಏನಂತ ಹೇಳಾಗಿಲ್ಲ. ಶಿವಾರ್ಪಣ ವಸ್ತು ಬಲಾತ್ಕಾರವಾಗಿ ಹೇಳ್ಕೋಬೇಕು ಅಷ್ಟೇ. ಅವರು ಸಹಜವಾಗಿ ಹೇಳಿದ್ರೆ ಏನಂತ ಹೇಳಬೇಕು? ಕೃಷ್ಣಾರ್ಪಣ ಅಂತಾನೆ ಹೇಳಬೇಕು. ಇದೆ ಹೇಳಿ ಎಷ್ಟೋ ಜನ ಹೇಳ್ತಾರೆ. ಅವ್ರು ಪರಮೇಶ್ವರಾರ್ಪಣ, ಅವರೆಲ್ಲ ಪರಮೇಶ್ವರಾರ್ಪಣ ವಸ್ತು ಬದಲಾಯಿಸಿಕೊಂಡಿದ್ದಾರೆ. ಅವ್ರು ಪರಮೇಶ್ವರ ಅಂದರೆ ವಿಷ್ಣುವೇ ಆಗಿದ್ದರೆ ಮತ್ತೆ ಯಾರಾಗ್ತಾರೆ? ಹೆಸರು ಬೇರೆ ಆಯಿತು ಹೊರತು ವ್ಯಕ್ತಿ ಒಬ್ಬನೇ. ಹಾಂ, ಅವ್ರು ಹೋಗ್ಲೇ ಬೇರೆ ದಾರಿನೇ ಇಲ್ಲ. ಒಂದು ಮಾತಿದೆಯಲ್ಲ, ಆಕಾಶಾತ್ಪತಿ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ. ಅವರು ಸದ್ಯಾವದೇ ಹೇಳ್ತಾರೆ ಪಾತನ. ಅದ್ವೈತಗಳು ಈ ಶ್ಲೋಕ ಹೇಳೋದು, ಇನ್ನು ಹೇಳಿದ ಸರ್ವದೇವ ನಮಸ್ಕಾರ ಶಿವಂ ಪ್ರತಿ ಗಚ್ಚತಿ ಅಂತ ಹೇಳೋದಿಲ್ಲ. ಏ ಶಿವ ಪ್ರತಿ ಗಚ್ಚತಿ ಅಂತ ಹೇಳೋದು. ಇನ್ನೊಂದು ಸಮಸ್ಯೆ ಅಂದರೆ ನಾವೇನು ವೇದ ಪಾರಾಯಣ ಮಾಡಿ ಕೃಷ್ಣಾರ್ಪಣ ಅಂತ ಬಿಟ್ಬಿಡೋಣ. ಅದ್ವೈತಗಳು ಪಾರಾಯಣ ಮಾಡಿದ್ರೆ ಕೊನೆಗೆ ಏನಂತ ಹೇಳ್ತಾರೆ ಗೊತ್ತಾ? ಕೊನೆಗೆ ಎಲ್ಲರೂ ಒಂದು ಶ್ಲೋಕ ಹೇಳಬೇಕು, ಅದ್ವೈತಗಳೇ ಹೇಳಬೇಕು. ಏನಂತ ಗೊತ್ತಾ? ವೇದಾಕ್ಷರಾಣಿ ಯಾವಂತಿ ಕೀರ್ತಿತಾನಿ ದ್ವಿಜಾತಿ ಭೀ ತಾವಂತಿ ಹರಿನಾಮಾನಿ ಕೀರ್ತಿತಾನಿ ಸಂಶಯ. ಇಷ್ಟೊತ್ತೇನೇನು ಹೇಳಿದ್ದೇವೆ, ವೇದ ಅಕ್ಷರಗಳು ಎಲ್ಲವೂ ಕೂಡ ಹರಿನಾಮಗಳು. ಹರನಾಮ ಅಂತ ಹೇಳೋದಿಲ್ಲ. ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಹ ಓಂ ಅಂದರೆ ಅವರು ಕೂಡ ಹರಿ ಓಂ ಅಂತಾರೆ, ಹರಹ ಓಂ ಅಂತ ಹೇಳೋದಿಲ್ಲ. ಇವೆಲ್ಲ ಅರ್ಥ ಮಾಡಿಕೊಂಡು ಸಾಧಾರಣ ಪ್ರಶ್ನಾವಸರ ಅಂತ ಅರ್ಥ ಇದೆ. ಅವ್ರು ಅಲ್ಲ ಅದಕ್ಕೆ ಬದಲಾಯಿಸಿರ್ತಾರೆ ಅದನ್ನೆಲ್ಲ ಕೆಲವೆಲ್ಲ ಎಷ್ಟೇ ಬದಲಾಯಿಸಿಕೊಂಡು ಕೊಡಿ ಎಲ್ಲಿಗೆ ಹೋಗ್ಬೇಕದು ಸರ್ ಒಂದೇ ಮಾತಾಡಿ ಅವರೇ ಉತ್ತರಕ್ಕೆ ಸರ್ವದೇವ ನಮಸ್ಕಾರ ಮಾತಾಡಿ ಉತ್ತರ ಬಂದ್ಬಿಡೋದು. ಅವ್ರು ಬೇರೆ ಮಂತ್ರ ಮಾಡ್ಕೋತಾರೆ ಅದಕ್ಕೆ ತಮ್ಮ ತಮ್ಮ ಶಿವನ ಸೇರಿಸ್ಕೊತಾರೆ. ಸೇರಿಸ್ಕೊಂಡ್ರೆ ಕೊನೆಗೆ ಎಲ್ಲಿ ಹೆಸರು ಬರುತ್ತೆ? ಶಿವ ಅಂತ ಹೇಳಿ ವಿಷ್ಣು ಸಹ ವಿಷ್ಣುವಿನ ಹೆಸರು ಅದು ಸರ್ವ ಸರ್ವ ಶಿವಸ್ಥಾನು. ಅವ್ರು ಅವಾರ್ಡ್ ಮಾಡೋಕ್ಕೆ ಬರೋದಿಲ್ಲ, ಎಲ್ಲಿ ಹೋದ್ರೆ ಅಲ್ಲೇ ಸಿಕ್ಕಾಕೊಂಡು ಅಂತಾರಲ್ಲ ಹಾಗೆ. ಆದರೆ ಇವತ್ತು ಭಾರಿ ಸಿಟ್ಟು ಬಂತು, ಬೆಂಗಳೂರು ಬಿಟ್ಟು ಹೊರಡ್ತೇನೆ ಅಂತ ಹೊರಟ್ಬಿಟ್ಟ, ಆಮೇಲೆ ಮೈಸೂರು ಬಿಟ್ಟು ಹೊರಡ್ತೇನೆ ಅಂತ ಹೊರಟ, ಆಮೇಲೆ ಬಳ್ಳಾರಿ ಬಿಡ್ತೀನಿ ಅಂತ ಹೊರಟ, ಹುಬ್ಬಳ್ಳಿ ಬಿಡ್ತೀನಿ ಅಂತ ಹೊರಟ, ಆಕಾಶ ಬಿಡ್ತೀನಿ ಅಂದರೆ ಎಲ್ಲೋದ್ರೆ ಏನಿದೆ? ಆಕಾಶ ಇದ್ದೇ ಇದೆ. ಆಕಾಶ ಆಗಿ ಬಿಡಕ್ಕೆ ಬರೋದು, ವಿಷ್ಣುವನ್ನು ಬಿಡಕ್ಕೆ ಬರೋದು. ಆಕಾಶ ಅಂದ್ರೆ ಏನು? ವಿಷ್ಣು ಪಾದ ಅಂತೇಳಿ. ಸೊ ವಿಷ್ಣು ದೇವ್ರ ಪಾದನೇ ಗತಿ ಕೊನೆಗೆ. ಎಲ್ಲೋದ್ರೆ ಏನಾಗಬೇಕು? ದೇವ್ರ ಪಾದನೇ ಗತಿ ಹೊರತು ಅದು ಬಿಟ್ಟು ಮನುಷ್ಯ ಬದಲಕ್ಕೆ ಬರೋದಿಲ್ಲ. ಇವೆಲ್ಲ ಆಚಾರ್ಯ ಯಾತಕ್ಕೆ ಹೇಳ್ತಾರೆ? ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಏನಾಗಬೇಕು? ಅದು ದೃಢವಾಗಬೇಕು. ಉಕ್ಕುವ ತುಪ್ಪಕ್ಕೆ ಕೈಯುಕ್ಕುವೆ ನಾನು ಚಕ್ರಧರ ಪರಮಾತ್ಮನ ಅಲ್ಲದಿಲ್ಲವೇನು. ಮನಸ್ಸಿಗೆ ಇಷ್ಟು ಗಟ್ಟಿಯಾದಾಗ ಪ್ರಮಾಣ ಮಾಡಲಿಕ್ಕೆ ಬರುತ್ತೆ. ಇಲ್ಲದ ಹೋದರೆ ಭಾರಿ ನೋಡಿದ್ದಾರೆ ನಂಗೆ ಡೌಟ್ ಅಂದ್ಬಿಡ್ತಾನೆ. ಇಷ್ಟೆಲ್ಲ ನೋಡಿದ್ರೆ ಹೌದು, ಎಲ್ಲ ಪುರಾಣದಲ್ಲಿ ಇದೆ, ಎಲ್ಲ ಮಹಾಭಾರತದಲ್ಲಿ ಇದೆ, ಗೀತೆಯಲ್ಲಿದೆ, ಶಾಸ್ತ್ರದಲ್ಲಿದೆ, ಇಲ್ಲದ ಜಾಗನೇ ಇಲ್ಲ. ಅವಾಗ ಧೈರ್ಯವಾಗಿ ಹೇಳೋದಕ್ಕೆ ಬರುತ್ತೆ. ಅದಕ್ಕೆ ಶಾಸ್ತ್ರ ಓದಬೇಕು. ಸುಮ್ಮನೆ ಕೇಳಿ ನಾನು ಎಲ್ಲೋ ಕೇಳಿದ್ದೆ, ಈಗ ಇನ್ನೊಂದು ಕೇಳು ಅಂತಾನೆ ಬಿಟ್ಬಿಟ್ಟು ಹೋಗ್ಬಿಡ್ತಾ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ, ವಿಷ್ಣು ಗ್ರಂಥ ಓದಬೇಕು. ಸ್ತ್ರೀ ರೂಪ ಧ್ಯೇಯಸ್ಥಾನ ಸ್ವಚ್ಛ ಶೋಕ ಹೇಳೋದಿಲ್ಲ. ಶೋಕನ ಅವರು ಆ ಶೋಕನ ಹೇಳೋದಿಲ್ಲ ಫಸ್ಟ್, ಅವರು ಮುಂದೋಯ್ತಲ್ಲ ಆ ಆಚಾರ್ಯ ಹೇಳಿಕೊಟ್ಮೇಲೆ ಸ್ತೋತ್ರ ಅಂತ ಗೊತ್ತಾಯ್ತು. ಶೋಕ ನರಸಿಂಹಪುರಾಣ ಶ್ಲೋಕ, ಆದಿತ್ಯ ಪುರಾಣ ಶ್ಲೋಕ ಅಂತ ಇವ್ರು ಹೇಳ್ತಾನೆ ಇರಲಿಲ್ಲ. ಆಚಾರ್ಯ ಹೇಳಿದ್ಮೇಲೆ ಗಾಯತ್ರಿ ಮಂತ್ರ ವಿಷ್ಣು ಮಂತ್ರ ಅಂತಲೇ ಯಾರಿಗೂ ಗೊತ್ತಿದ್ದಿಲ್ಲ. ಆಚಾರ್ಯ ಹೇಳಿದ್ಮೇಲೆ ಗೊತ್ತಾಯ್ತು ವಿಷ್ಣು ಮಂತ್ರ ಅಂತ. ಅದಕ್ಕೆ ಆಚಾರ್ಯನ ಸಂಧ್ಯಾನೇ ಸರಿಯಾಗಿ ಮಾಡಿ ಹೇಳ್ಕೊಟ್ರು ಕೂಡ ಯಾರೋ ಆಚಾರ್ಯರೇ. ಅದಕ್ಕೆ ಆಚಾರ್ಯ ಶ್ರೀಮದ್ ಆಚಾರ್ಯ ಸಂತುವೇ ಜನ್ಮ ಜನ್ಮನೆ. ಗಾಯತ್ರಿ ಮಂತ್ರ ಗೊತ್ತಿದ್ರು ಕೂಡ ಯಾರನ್ನ ಹೇಳುತ್ತೆ ಗೊತ್ತಿಲ್ಲ. ಶಿವನ ಹೇಳುತ್ತೆ ಅಂತ ಕೆಲವರು, ಗಾಯತ್ರಿ ಹೆಣ್ಣು ದೇವತೆ ಹೇಳುತ್ತೆ ಅಂತ ಕೆಲವರು, ಅದು ಪೂರ್ವಮುಖ ಆರ್ ಕೈ ಅಂತ ಕೆಲವರು ಏನೇನೋ ಉಚ್ಚ ಬಟ್ಟೆ ಹೇಳ್ಬಿಟ್ಟಿದ್ರು. ಅದೆಲ್ಲ ಸರಿ ಮಾಡಿದ್ರು ಶ್ರೀಮದ್ ಆಚಾರ್ಯ ಒಬ್ಬರೇ. ಏನು ಕೇಳಿದ್ರೆ ಅವ್ರಿಗೆ ಪ್ರಕಾರ ಸ್ತ್ರೀನೇ, ನಮ್ಮ ಪ್ರಕಾರ ಗಾಯತ್ರಿ ಛಂದಸ್ಸದು. ಗಾಯತ್ರಿ ಛಂದಸ್ಸಿನ ಪ್ರತಿಪಾದ್ಯ ದೇವರು ಮತ್ತೆ ನಾರಾಯಣನ ಗಾಯಂತಂ ತ್ರಾಯತೆ ಅಸ್ಮಾತ್ ಗಾಯತ್ರಿ ಇತಿ ತತಸ್ಮೃತಃ ಅಂತ ಹೇಳಿದ್ರು. ಯಾವುದು ಅಲ್ಲ ಆಚಾರ್ಯ ತೋರಿಸ್ಕೊಟ್ಟಿದ್ರು. ಶೋಕ ಆಚಾರ್ಯ ಬರೆದಿದ್ದಲ್ಲ, ನರಸಿಂಹ ಪುರಾಣದಲ್ಲಿ ಇದ್ದನ್ನು ತೋರಿಸ್ಕೊಟ್ರು ಆಚಾರ್ಯರು. ಆದಿತ್ಯ ಎರಡನೇ ಪುರಾಣದಲ್ಲಿ ಬರುತ್ತದೆ, ನರಸಿಂಹ ಪುರಾಣದಲ್ಲೂ ಬರುತ್ತೆ, ಆದಿತ್ಯ ಪುರಾಣದಲ್ಲೂ ಬರುತ್ತೆ. ಎರಡನ್ನ ಇದೆ ಆದಿತ್ಯ ಪುರಾಣ ಅಂತ ಒಂದ್ಗಡೆ ಕೊಟ್ಬಿಡ್ತಾರೆ, ಶ್ರೀ ನರಸಿಂಹ ಪುರಾಣ ಇನ್ಗಡೆ ಕೊಟ್ಬಾರ್ದು, ಸದಾಚಾರ ಸ್ಮೃತಿಯಲ್ಲಿ ಹಾಗೆ ಕೊಟ್ಬಾರ್ದು. ಮೂರು ಸರ್ತಿ ಹೇಳಿದ್ದಾರೆ ಆಚಾರ್ಯರು. ಅವತ್ತಿಂದ ಬದಲಾಯಿತು. ಅಚ್ಯುತಪೇಶ ಗುರುಗಳಿಗೆ ಗೊತ್ತಿರಲಿಲ್ಲ, ಅಚ್ಯುತಪೇಶರಿಗೂ ಗೊತ್ತಿರಲಿಲ್ಲ, ಮಧ್ಯ ಭಟ್ರಿಗೂ ಗೊತ್ತಿರಲಿಲ್ಲ. ಅದೆಲ್ಲ ಹೇಳ್ಕೊಂಡು ಶ್ರೀಮದ್ ಆಚಾರ್ಯರು ಏನ ಏನರ್ಥ ಅದಕ್ಕೆ ಗಾಯತ್ರಿ ವೇದ ಮಾತಾ ಅಂದ್ರೆ ಏನು? ವೇದ ಮಾತಾ ಅಸಿ ಅಲ್ಲ, ವೇದ ಮಾತಾ ಅಸಿ ಬಿಡಿಸ್ಕೋಬೇಕಾದ್ರ ನೀನು ವೇದಗಳಿಗೆ ತಾಯಿಯಾಗಿರುವಿ. ಗೊತ್ತಾಯ್ತಾ? ತಾಯಿಯಾಗಿರೋ ಅರ್ಥ ಎಲ್ಲ ವೇದಗಳಿಗೆ ಮೂಲ ಅಂತ ಅರ್ಥ. ಗಾಯತ್ರಿಯಿಂದ ಉಳಿದ ಎಲ್ಲ ವೇದ ಮಂತ್ರಗಳು ಅಭಿವ್ಯಕ್ತವಾದವು ಅಂತ ಅರ್ಥ. ಸೂತ್ರ ರೂಪೇಣೆ ಅಂದ್ರೆ ಯಜ್ಞೋಪೀತ ಹಾಕೋತೀವಲ್ಲ, ಅದರಲ್ಲಿ ಸನ್ನಿಧಾನ ಅಂತ. ಗಾಯತ್ರಿ ಎಷ್ಟು ಪಾದ ಇದೆ? ಮೂರು ಪಾದ. ಜನವರಿಗೆ ಎಷ್ಟು ಎಳೆ ಇರಬೇಕು? ಮೂರು ಎಳೆ ಇರಬೇಕು. ಅರ್ಥ ಆಯ್ತಾ? ಅದು ಓಂಕಾರ ಇದ್ದಾಗ ಬ್ರಹ್ಮಗಂಟು, ಓಂಕಾರ ಇದ್ದಾಗ ಬ್ರಹ್ಮಗಂಟು ಇರುತ್ತೆ. ಅದರಿಂದ ಗಾಯತ್ರಿ ಸಂಕೇತ. ಯಜ್ಞೋಪೀತ ಅಂದ್ರೆ ಏನು? ಗಾಯತ್ರಿನೇ ಇದ್ದ ನಮ್ಮ ಜೊತೆಗೆ ಸದಾಕಾಲ. ಅದು ಒಂಬತ್ತು ಸೂತ್ರ ದೇವತೆ ಬೇರೆ, ತಂತು ದೇವತೆ ಬೇರೆ. ಮೂರು ತಂತುಗಳು ಸೇರಿಸಿದಾಗ ಏನಾಗುತ್ತೆ? ಒಂದು ಸೂತ್ರ ಆಗುತ್ತೆ. ಮೂರು ಸೇರಿ ಒಂದಾಯಿತು. ಅಂಥದ್ದು ಮೂರಾದ್ರೆ ಮೂರು ಒಂಬತ್ತಾಯಿತು. ಆ ರೀತಿ ಹೌದು. ಮೊದಲು ತಂತು ದೇವತೆಗಳು, ಆಮೇಲೆ ಸೂತ್ರ ದೇವತೆಗಳು, ಆಮೇಲೆ ಬ್ರಹ್ಮಗಂಟು. ಅದರಲ್ಲಿ ಆವಾಹನೆ ಬ್ರಹ್ಮ ವಿಷ್ಣು ಮಹೇಶ್ವರ, ಋಗ್ವೇದ ಯಜುರ್ವೇದ ಸಾಮವೇದ. ಬ್ರಹ್ಮಗಂಟಿನಲ್ಲಿ ಯಾರನ್ನು ಮಾಡಬೇಕು? ಅಥರ್ವ ವೇದ. ಆಮೇಲೆ ಒಂಬತ್ತು ತಂತುಗಳಲ್ಲೂ ಬೇರೆ ಬೇರೆ ದೇವತೆಗಳು ಆವಾಹನೆ ಮಾಡಿ ಅದೆಲ್ಲ ಮಾಡಿದ ಮೇಲೆ ಸೂರ್ಯನ ತೋರಿಸಿಬಿಟ್ಟು ದೇವರಿಗೆ ಸಮರ್ಪಣೆ ಮಾಡಿ ಆಮೇಲೆ ಧಾರಣೆ ಮಾಡು. ನಾಸ್ತಿನ ಎಲ್ಲ ಮಾಡಿದ್ಮೇಲೆ ದೇವರು ಯಜ್ಞೋಪಯುಕ್ತ ಆಗೋದೇ ಆವಾಹನೆ ಮಾಡಿದ ಮೇಲೆ. ಮೊದಲು ಸಮರ್ಪಣೆ ದಾರ ಹಾಕಿದಾಗಾಯ್ತು ಅಷ್ಟೇ. ಗೊತ್ತಾಯ್ತಾ? ಆವಾಹನೆ ಎಲ್ಲ ಮಾಡಿ ಸೂರ್ಯನಿಗೆ ತೋರಿಸಿಬಿಟ್ಟು ದೇವರಿಗೆ ಅರ್ಪಣೆ ಮಾಡಿ ಅದನ್ನು ಸ್ವೀಕಾರ ಮಾಡಿ. ಏನು ಅದು ಪಥ? ಅದು ನಮ್ಮಲ್ಲಿ ಏನಾಗಿದೆ ಅಂದರೆ ಬ್ರಹ್ಮಗಂಟನ್ನು ಅವರೇ ಹಾಕ್ಕೋಬೇಕು ಶಾಸ್ತ್ರದ ಪ್ರಕಾರ. ಗೊತ್ತಾಯ್ತಾ? ಇವತ್ತು ಏನಾಗಿರ್ತದೆ, ಮಾರೋರೇ ಹಾಕಿ ಮಾಡಿಬಿಟ್ಟಿರ್ತಾರೆ. ಗೊತ್ತಾಯ್ತು? ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಅದು ಕಾಲ ಇದೆ ಅದಕ್ಕೆಲ್ಲ, ಯಾವುದೋ ಕಾಲಕ್ಕೆ ಬರೋದಿಲ್ಲ. ಯಜ್ಞೋಪಯುಕ್ತ ನೀವು ತಿಂಡಿ ಗಿಂಡಿ ತಿಂದು ಹಾಕ್ಕೊಂಡ್ರೆ ಯಜ್ಞೋಪಯುಕ್ತ ಬರೋದಿಲ್ಲ. ಉಪವಾಸನೇ ಇರಬೇಕು, ನಿಯಮಗಳು ಉಂಟು ಅದಕ್ಕೆಲ್ಲ, ಮಡಿಲೇ ಹಾಕ್ಕೋಬೇಕು. ಅವೆಲ್ಲ ವಿಶೇಷ ನಿಯಮಗಳು. ಹೌದು ಹೌದು ಏನ? ಹೌದು ಹೌದು, ಅವ್ರು ಮಾಡಲೇಬೇಕು. ಅಂದ್ರೆ ಅದನ್ನ ಹಾಕೋಬೇಕು ನಾವ ಮೇಲೆ, ಅರ್ಥ ಆಯ್ತಾ? ದೇವರಿಗೆ ಹಾಕಿದ್ದನ್ನು ಹಾಕೋಬೇಕು. ಅದು ಯಾವುದನ್ನೇ ದೇವರಿಗೆ ಹಾಕಿದ್ರೆ ಹಾಕೊಡೋಗಿಲ್ಲ, ಆದ್ರೆ ವಾಯುದೇವ್ರಿಗೆ ಅರ್ಪಣೆ ಮಾಡಲೇಬೇಕು, ಇಲ್ಲದ್ರೆ ಬರೋದಿಲ್ಲ. ಎಲ್ಲ ಗುರುಗಳ ಪರವಾಗಿ ವಾಯುದೇವರು ದೇವರು ಅವರಿಬ್ಬರಿಗೆ ಹಾಕಿದ್ದೇನೆ ತಗೊಳ್ಳಿ, ಇಲ್ಲದೆ ತಗೊಳಕ್ಕೆ ಬರದೇ ಇಲ್ಲ. ಇತ್ಯಾದಿಷು ಸಾಧಾರಣ ಪ್ರಶ್ನಾವಸರೆ ಎಂಬ ಮಹಂತ ಮಹಾಂತ ಉತ್ಕರ್ಷಂ ವಿಷ್ಣೋರ್ಭಕ್ತಿ ಅನ್ಯತ್ರ. ಅದಕ್ಕೆ ಅರ್ಥ, ನಾನು ಪ್ರಮಾಣ ವಿರುದ್ಧ ಲೌಕಿಕಿ ಪ್ರತೀತಿರಸ್ತು ಭ್ರಾಂತಿ. ಅವನು ಹೇಳ್ತಾನೆ, ಲೋಕದಲ್ಲಿ ಏನೋ ಜನ ಇದ್ದಾರೆ, ಅವರು ಸಾವಿರ ಮಾದಿ ಇವತ್ತು ಎಷ್ಟು ಸೇವರು ಇದ್ದಾರಲ್ಲ, ಪುರಾಣ ಗಿರಣ ಕೋಟ್ ಮಾಡಲ್ಲ ಅವರು. ತಮ್ಮದೇ ಬೇರೆ ಪಂಥ, ಪುರಾಣನ ಒಪ್ಪೋದಿಲ್ಲ, ವೇದನ ಒಪ್ಪೋದಿಲ್ಲ, ಅವರು ಶಿವನ್ ಮಾತ್ರ ಹೋಗ್ತಾರೆ. ಅಂಥವ್ರನ್ನ ಬಿಟ್ಟು ಬಿಡೋಣ್ರಿ, ವೇದ ಒಪ್ಪರೆ ಶಿವನ್ ಹೇಳ್ತಾರಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂದರೆ, ವೇದದಲ್ಲೇ ಬರ್ತದೆ, ವೇದ ಒಪ್ಪಿದ ಮಹಾಭಾರತದಲ್ಲಿ ಹೇಳ್ತಾರೆ ವಿಷ್ಣು ಸರ್ವೋತ್ತಮತ್ವ ಅಂತ ಕೋಟ್ ಮಾಡಿದ್ರು. ಪುರಾಣೇಶು ಏವ ಅನ್ಯೇಷಾಂ ಸರ್ವೋತ್ಕರ್ಷೋ ಭಗವದೈಕ್ಯಂ ಚ ಉಚ್ಯತೆ ತತ್ಕಥಂ. ಪುರಾಣಗಳೇ ಅದರಲ್ಲೂ ಕೂಡ ಬೇರೆ ಪುರಾಣಗಳಲ್ಲೂ ಕೂಡ ಅನ್ಯ ದೇವತೆಗಳಿಗೆ ಸರ್ವೋತ್ತಮತ್ವ ಹೇಳ್ತಾರೆ. ಭಗವದ್ ಐಕ್ಯಂತೆ ಉಚ್ಯತೆ, ಜೀವರ್ಮೇಶ್ವರ ಐಕ್ಯ ಹೇಳ್ತಾರೆ ಅಂದರೆ ವಿಷ್ಣು ಸರ್ವೋತ್ವ ಸಿದ್ಧವಾಗುತ್ತೆ. ಇದಿಷ್ಟು ಆಚಾರ ಭಾಷ್ಯಕ್ಕೆ ಟೀಕಾರ ವಿವರಣೆ. ಇದಿಷ್ಟು ಕೂಡ ನೋಡಿದ್ರೆ ಹೇಳ್ದ ಕಾಣಿಸುತ್ತೆ, ಹೇಳಿದ್ದು ಹೇಳಿದ್ದಲ್ಲ. ಆಚಾರ ಭಾತನ ಏನು ಮಾಡ್ತಿದ್ದಾರೆ, ವಿವರಣೆ ಮಾಡ್ತಾ ಇದ್ದಾರೆ. ನಹಿ ಪುರಾಣಸ್ಯ ಪುರಾಣಂ ಬಾಧಕಂ ಸಾಮ್ಯಾದಿತ್ಯತಾ ಅನ್ನೇ. ನೀವೊಂದು ಪುರಾಣ ಕೋಟ್ ಮಾಡಿ ನಾವೊಂದು ಪುರಾಣ ಕೋಟ್ ಮಾಡ್ತೀವಿ ಅಂತ, ಅವನ ಏನು ಮಾಡಬೇಕಾಗ ಹೈಯರ್ ಅಥಾರಿಟಿ ಕೋಟ್ ಮಾಡಬೇಕು. ಪುರಾಣಕ್ಕಿಂತ ಹೈಯರ್ ಅಥಾರಿಟಿ ಯಾವುದು? ಮಹಾಭಾರತ. ಮಹಾಭಾರತ ಕೋಟ್ ಮಾಡಿದರೆ ಮುಗಿದ ಕಥೆ, ಅದಕ್ಕೋಸ್ಕರ ಮಹಾಭಾರತ ಕೋಟ್ ಮಾಡ್ತಾರೆ. ನಾಸ್ತಿ ನಾರಾಯಣ ಸಮಂ ಅಂತ ಮಾತಾಡ. ಸಾಮ್ಯಾದಿತ್ಯತಾ ಅನ್ಯೇತಿ ಅನ್ಯೋತ್ಕರ್ಷ ಐಕ್ಯಂಚ ಪುರಾಣೇಶು ಪ್ರತೀತಮಪಿ ಮಹಾಭಾರತ ವಿರುದ್ಧಂ. ಇನ್ನು ಉಳಿದವರ ಸರ್ವೋತ್ತಮತ್ವವಾಗಲಿ ಜೀವೇಶ್ವರ ಐಕ್ಯವಾಗಲಿ ಪುರಾಣಗಳಲ್ಲಿ ಅಲ್ಲಲ್ಲಿ ಬಂದಿದ್ದರೂ ಕೂಡ ಅದು ಮಹಾಭಾರತ ವಿರುದ್ಧವಾದ್ದರಿಂದ ಅದನ್ನೇನು ಮಾಡಬೇಕು, ತ್ಯಾಗ ಮಾಡಬೇಕು. ಅಥೋ ನಾ ಗ್ರಾಹ್ಯಮಿತ್ಯರ್ಥ, ಅದು ಗ್ರಾಹ್ಯ ಅಲ್ಲ. ಅತ್ರ ಐಕ್ಯಂ ಪ್ರಸಂಗಾದುಕ್ತಂ, ಒಂದು ಪ್ರಶ್ನೆ ಹಾಕ್ಕೊಂಡ್ರು. ಇದು ಸಮರ್ಥನೆ ಮಾಡೋಕ್ಕೆ ಹೊರಟಿರೋದು ವಿಷ್ಣು ಸರ್ವೋತ್ತಮತ್ವನ. ಅನ್ಯೋತ್ಕರ್ಷ ಅಂತ ಅಷ್ಟೇ ಸಾಕಾಗಿತ್ತು, ಐಕ್ಯಂ ಅಂತ ಯಾಕೆ ಸೇರಿಸೇರಿ ಮತ್ತೆ ಅಂತ ಕೇಳಿದರೆ ಪ್ರಸಂಗಾದುಕ್ತಂ, ಆ ಪ್ರಶ್ನೆನೂ ಬರಬಹುದು ಅಂತ ಉತ್ತರ ಕೊಟ್ಬಿಟ್ವಿ ಅಂತ. ಅದಕ್ಕೆ ಪ್ರಸಂಗ ಅಂತ ಕರೀತಾರೆ. ಪ್ರಸಂಗ ಅಂದ್ರೇನು? ಆ ಒಂದು ಆ ಪ್ರಸಂಗಕ್ಕೆ ಡೈರೆಕ್ಟ್ ರೆಲೆವೆಂಟ್ ಅಲ್ಲ, ಹೇಳದೆ ಹೋದರೆ ಸಂಶಯ ಉಳಿದು ಬಿಡುತ್ತೆ, ಅದನ್ನ ಪ್ರಸಂಗ ಅಂತ ಕರೀತಾರೆ. ಗೊತ್ತಾಯ್ತಾ? ಆ ಪ್ರಸಂಗ ಬಂತು ಅಂತ ಹೇಳಿದ್ದೇವೆ. ಮಹಾಭಾರತಸ್ಯ ಪುರಾಣ ಬಾಧಕತ್ವ ಕುತಃ ಇತ್ಯತ ಉಕ್ತಂ ತಥಾ ಇವೇತಿ. ಮಹಾಭಾರತಕ್ಕೆ ಪುರಾಣ ಬಾಧಕತ್ವ ಅಂದ್ರೇನು? ಪುರಾಣನ ಕಡಿಮೆ, ಮಹಾಭಾರತ ದೊಡ್ಡದು ಅಂತ ಹೇಳಿದರೆ ಏನು ಆಧಾರ ಅಂದರೆ ವಿಷ್ಣು ಪುರಾಣ ಕೊಟ್ ಮಾಡಿದರು. ತಥೈವ ಸರ್ವಶಾಸ್ತ್ರೇಷು ಮಹಾಭಾರತ ಉತ್ತಮಂ ಗೋಹ್ಯನ್ಯ ಪುಂಡರೀ ಕಾಕ್ಷಾತ್ ಮಹಾಭಾರತ ಕೃದ್ಭವೇತ್ ಅಂತ ಅದರ ಮಹಿಮೆ. ಇತ್ಯಾದಿನ ಗ್ರಂಥಾಂತರೇಣ ಸಿದ್ಧ ಪ್ರಮಿತ ಉತ್ಕರ್ಷ ಸರ್ವಶಾಸ್ತ್ರೋತ್ತಮತ್ವ ಯಸ್ಯ ತತ್ ತಥೋಕ್ತಂ. ಈ ರೀತಿ ಗ್ರಂಥಾಂತರ, ಮಹಾಭಾರತದ ಹಿರಿಮೆ ಇನ್ನೊಂದು ಗ್ರಂಥದಲ್ಲೂ ಬಂದಿದೆ, ಆದರೆ ಬೇರೆ ಪುರಾಣದ ಹಿರಿಮೆ ಮಹಾಭಾರತದಲ್ಲಿ ಬರೋದಿಲ್ಲ. ಗೊತ್ತಾಯ್ತಾ? ಮಹಾಭಾರತ ಹೈಯೆಸ್ಟ್. ಆ ರೀತಿಯಾಗಿ ಉದಾಹರಣೆಗೆ ಎರಡು ಕೋರ್ಟ್ನಲ್ಲಿ ಕ್ಲಾಶ್ ಆದರೆ ಏನು ಮಾಡ್ತಾರೆ? ಆಗ ಹೈಯರ್ ಕೋರ್ಟ್ಗೆ ಹೋಗ್ತಾರೆ. ಮಹಾಭಾರತ ಹರಿಯರ್ ಹೈಯೆಸ್ಟ್ ಕೋರ್ಟ್ ಆದ್ದರಿಂದ ಅದು ಹೇಳಿದ್ದಾನೆ, ಮತ್ತೆ ಮಾತಾಡೋಗಿಲ್ಲ ಅಂತ. ಕಥಂ ಮಹಾಭಾರತ ವಿರುದ್ಧತ್ವ ಇತ್ಯತ ಆಹ ತತ್ರ ಹೈತಿ ತತ್ರ ಮಹಾಭಾರತೇ ಇತ್ಯಾದಿ ವಾಕ್ಯೇಶು ಭಕ್ತಿ ಭಗವಾನ್ ವ್ಯಾಸ ನಾಸ್ತಿ ನಾರಾಯಣ ಸಂ ಇತ್ಯಾದಿ ವಾಕ್ಯಗಳಲ್ಲಿ ವೇದವ್ಯಾಸದೇವರು ಸ್ಪಷ್ಟ ಹೇಳಿದ್ದಾರೆ. ಇತೋಪಿ ಮಹಾಭಾರತಸ್ಯ ಪುರಾಣ ಬಾಧಕತ್ವ ಯುಕ್ತಮಿತಿ ಉಕ್ತಂ ಸಾಧಾರಣೇತಿ. ಈ ಬಂತು ಸಾಧಾರಣ ಪ್ರಶ್ನಾವಸರ, ಅಸಾಧಾರಣ ಪ್ರಶ್ನಾವಸರ. ಕಃ ಸರ್ವೋತ್ಕೃಷ್ಟ ಇತಿ ಸಾಧಾರಣ ಪ್ರಶ್ನರೂಪೇ ಅವಸರೆ ವಿಷ್ಣು ಪ್ರಶಂಸಾ ಮನುಪಕ್ರಮ್ಯ ಸ್ವರೂಪ ಕಥನಾವಸರ ಇತಿ ಯಾವತ್ತೇ. ಸಾಧಾರಣ ಪ್ರಶ್ನೆ ಬಂದಾಗ ವಿಷ್ಣು ಪ್ರಶಂಸೆಯನ್ನು ಹೇಳಿಬಿಟ್ಟು ಅದನ್ನೇ ಗಟ್ಟಿ ಮಾಡಿ ಹೇಳಿದಾಗ ಅದೇ ಮಹಾತಾತ್ಪರ್ಯ ಅಂತ ಅರ್ಥ. ಅಸಾಧಾರಣ ಪ್ರಶ್ನೆ ಬಂದಾಗ ಅವ್ರ ಬಗ್ಗೆ ಮಾತ್ರ ಬಂತು. ಆದರೆ ವಿಷ್ಣು ಸರ್ವೋತ್ತಮತ್ವ ಎಲ್ಲಿ ಬರುತ್ತದೋ ಹೇಳಿದ್ರೆ ನವಗ್ರಹಾದಿಗಳು, ಗಣೇಶ ಪೂಜೆ ಎಲ್ಲ ಆ ಪ್ರಸಂಗದಲ್ಲಿ ಮಾತ್ರ ಬರುತ್ತೆ. ಈ ಕೃಷ್ಣಾರ್ಪಣ ಇವೆಲ್ಲ ಎಲ್ಲಿ ಬರುತ್ತೆ? ಎಲ್ಲ ಅದಕ್ಕೂ ಗಣೇಶನ ಪೂಜೆ ಮಾಡಿ ಆಚರಣೆ ಬೇರೆ ಇಲ್ಲ. ಪುಣ್ಯಕ್ಕೆ ವಕ್ರದುಂಡ ಅಥವಾ ವಕ್ರದುಂಡ ಆಯಸ್ಸು ಆಚರಣೆ ಮಾಡೋದಿಲ್ಲ, ಅಲ್ಲೂ ಕೂಡ ಕೇಶವಾಯಸ್ಸನೇ ಮಾಡಬೇಕು. ತಿಳಿತ ಪ್ರಾಣಾಯಾಮ ಕೂಡ ಯಥಾ ಪ್ರಕಾರ ಗಾಯತ್ರಿ ಮಂತ್ರನೇ ಮಾಡಬೇಕು. ಅಂದಮೇಲೆ ಸಾಧಾರಣ ಅದನ್ನೇ ಉಪಯೋಗಿಸ್ಬೇಕು ಅಂತ. ಗಣೇಶ ಮಧ್ಯೆ ಬರ್ತಾನೆ ಹೊರತು ಎಲ್ಲೂ ಬರೋದಿಲ್ಲ. ಅದಕ್ಕೆ ಸಾಧಾರಣ ಪ್ರಶ್ನೆ ಅವಸರ ಅಂತ ಇಟ್ಕೊಂಡ್ರೆ ಯಾವ ದೇವ್ರ ಪೂಜೆ ಅಂತ ತಕ್ಷಣ ಯಾರು ಪೂಜೆ ಆಯ್ತು ಅಲ್ಲಿಗೆ? ದೇವರು ಅಂದರೆ ನಾರಾಯಣನೇ ದೇವರು. ಇದೆಲ್ಲ ಅರ್ಥ ಮಾಡ್ಕೊಂಡವರಿಗೆ ಗೊಂದಲ ಬರೋದಿಲ್ಲ, ಈ ಸಿದ್ಧಿ ಸರಿಯಾಗಿ ಗೊತ್ತಿರಬೇಕು. ಅನ್ಯತ್ರ ಇದೆಲ್ಲ ಪುರೋಹಿತರು ಮಾಡಿಸ್ತಿರ್ತಾರೆ, ಪಾಪ ಅವರಿಗೆ ಗೊತ್ತಿರೋದಿಲ್ಲ. ಫಸ್ಟ್ ಆಫ್ ಆಲ್ ಅದಕ್ಕೇನಾಗ ವೀಕ್ ಆಗಿಬಿಡುತ್ತೆ. ಅದು ಪುರೋಹಿತರು ಮಿನಿಮಮ್ ಏನಾಗಿರ್ಬೇಕು? ಅವರು ಶಾಸ್ತ್ರಾಧ್ಯಯನ ಮಾಡಿರಬೇಕು, ಅವಾಗ ಮಹತ್ವ ಬರೋದು. ಶಾಸ್ತ್ರಾಧ್ಯಯನ ಮಾಡಿದ ಪೌರೋಹಿತ್ಯಕ್ಕೆ ಒಳ್ಳೆ ಬಿಗಿ ಇರುತ್ತೆ. ಶಾಸ್ತ್ರ ಇವತ್ತು ಕಾಂಪೌಂಡರ್ ಔಷಧಿ ಕೊಡ್ತಾನೆ, ಡಾಕ್ಟರ್ ಔಷಧಿ ಕೊಡ್ತಾನೆ, ಎಷ್ಟು ವ್ಯತ್ಯಾಸ ಇದೆ? ಕಂಪ್ಯೂಟರ್ ಏನು ಕೊಡ್ತಾನೆ? ಡಾಕ್ಟರ್ ಬರಬೇಕು. ಡಾಕ್ಟರ್ ಏನು ಮಾಡ್ತಾನೆ? ಸ್ಟಡಿ ಮಾಡಿಕೊಡ್ತಾನೆ. ಅದೇ ರೀತಿ ಸ್ಟಡಿ ಮಾಡಿಕೊಟ್ಟಾಗ ಅದು ಔಷಧಿ ಆಗುತ್ತೆ. ಇವನು ಡೆಲಿವರ್ ಮಾಡ್ತಾನೆ ಹೊರತು ಮಾಡೋದವರೇ. ಸೊ ಪೌರೋಹಿತ್ಯಕ್ಕೆ ಯಾವುದೇ ಶಾಸ್ತ್ರ ಓದೋಕ್ಕಿಂತ ಮುಂಚೆ ಯಾವ ಪೌರೋಹಿತ್ಯ ಇರಲಿ, ಏನೇ ಇರಲಿ, ಧರ್ಮಶಾಸ್ತ್ರ ಏನೇ ಇರಬೇಕು, ಮತ್ತೆ ಏನು ಓದಿರಬೇಕು ಅವರು? ಮೂಲಶಾಸ್ತ್ರ ಓದಿರ್ತಾರೆ. ಇದನ್ನು ಓದಿ ಅದರಲ್ಲಿ ಎಕ್ಸ್ಪರ್ಟೈಸ್ ಆಗಬೇಕೇ ಹೊರತು ಬರೀ ಅದನ್ನೇ ಓದ್ಬಿಟ್ರೆ ಏನಾಗುತ್ತಾಗ ದಾರಿ ತಪ್ಪಬಿಡ. ಬರೀ ಅದನ್ನೇ ಓದಾಗಿಲ್ಲ. ಅನ್ಯತ್ರ ಯತ್ಕಿಂಚಿತ್ ಒಪಿ ಅಸಾಧಾರಣ ಏವ ಅವಸರೇ. ಅನ್ಯತ್ರ ಯತ್ಕಿಂಚಿತ್ ಉಕ್ತವೋಪಿ ಅಸಾಧಾರಣಸೇವ ಅವಸರೆ. ಬೇರೆ ದೇವತೆಗಳ ಬಗ್ಗೆ ಏನಾದರೂ ಕೂಡ ಪ್ರಶಂಸೆಯ ಮಾತುಗಳು ಬಂದಿದ್ದರೆ ಅವ್ರ ವಿಷಯನೇ ಹೇಳೋ ಪ್ರಸಂಗದಲ್ಲಿ ಬಂದಿರುತ್ತೆ ಹೊರತು ಬೇರೆ ಪ್ರಸಂಗದಲ್ಲಿ ಬಂದಿರೋದಿಲ್ಲ. ತದ್ಧಿ ಅಜ್ಞಾದೇರಪಿ ವೇದಾದೋ ಅಸ್ತಿ. ಅಂಥ ಅಸಾಧಾರಣ ಪ್ರಶ್ನಾವಸರದಲ್ಲಿ ಆಯಾ ದೇವತೆಯ ಸ್ತೋತ್ರ ಮಾಡೋ ಪ್ರಸಂಗ ರುದ್ರದೇವರಿಗೆ ಅಷ್ಟೇ ಅಲ್ಲ, ಎಲ್ಲ ದೇವತೆಗಳು ಬಂದಿರ್ತಾವೆ. ಅಂತಿನ ದಿವಸ ಎಲ್ಲ ದೇವತೆಗಳು ಬಂದಿರುತ್ತೆ, ಎಲ್ಲ ಸರ್ವೋತ್ತಮರ ಆಗಿದ್ದರೆ ಅಲ್ಲೇ ಇಲ್ಲ. ಸೊ ಅಸಾಧಾರಣ ಪ್ರಶ್ನಾವಸರದಲ್ಲಿ ಬಂದರೆ ಅದು ನಿರ್ಣಾಯಕ ಅಲ್ಲ. ಯಾವುದು ನಿರ್ಣಾಯಕ? ಸಾಧಾರಣ ಪ್ರಶ್ನಾವಸರದಲ್ಲಿ ಬಂದರೆ ಮಾತ್ರ ನಿರ್ಣಾಯಕ. ವೇದಾದೌ ವ್ಯಪ್ಯೇತಿ ತ್ವಮಗ್ನೇ ಇಂದ್ರೋ ವೃಷಭ ಸತಾಮಸಿ ತ್ವಂ ವಿಷ್ಣು ಉರುಗಾಯೋ ನಮಸ್ಯಃ. ಋಗ್ವೇದ ಒಂದು ಮಂತ್ರ ಇದೆ ಇಲ್ಲಿ ನೋಡಿ. ಇಂದ್ರ ಅಗ್ನಿ ಇವರೆಲ್ಲ ಸ್ತೋತ್ರ ಬಂದುಬಿಟ್ಟಿದೆ. ಅವರೆಲ್ಲ ಉತ್ತಮರೇನವರು ಅಲ್ಲ. ಅವರು ಸ್ತೋತ್ರ ಮಾಡೋ ಪ್ರಸಂಗ ಬಂತು ಹೇಳಬೇಕು. ಮುಖ್ಯತಃ ಅಗ್ನಿ ಪದವಾಗಲಿ ಇಂದ್ರ ಪದವಾಗಲಿ ಯಾರನ್ನು ಹೇಳೋದಲ್ಲಿ? ವಿಷ್ಣುವನ್ನೇ ಹೇಳೋದು. ವಿಶ್ವಸ್ಮಾದ್ ಇಂದ್ರ ಉತ್ತರ ಇನ್ನೊಂದು ವಾಕ್ಯ. ಎಲ್ಲರಿಗಿಂತ ಇಂದ್ರದೇವರು ಭಾರಿ ದೊಡ್ಡವರು ಅಂತ ಒಂದು ವಾಕ್ಯ ಇದೆ. ಆ ವಾಕ್ಯ ಯಾಕೆ ಬಂದಿದೆ ಅಂದರೆ ವಿಷ್ಣು ಇಂದ್ರದೇವ ಸ್ತೋತ್ರ ಮಾಡೋ ಪ್ರಸಂಗದಲ್ಲೇ ಬಂದೋಯ್ತಷ್ಟೆ. ತುಂಬ ಉಪಕಾರ ಮಾಡಿದವರು ಇರ್ತಾರೆ, ಅವ್ರು ಬರ್ತಾರೆ, ಸ್ವಾಮಿ ನಮ್ಮ ಪಾರಿ ನೀವೇ ದೇವರು ಅಂದ್ಬಿಡ್ತಾರೆ. ಇವರೇನು ಹೇಳಿದರು, ಪಾಪ ಎಲ್ಲ ಒಳ್ಳೇದಾಯಿತು, ದೇವರು ಮಾಡಿಸಿರಲಿಲ್ಲ, ನೀವೇ ನಮ್ಮ ಪಾರಿ ನೀವೇ ದೇವರು ಅಂದ್ಬಿಡ್ತಾರೆ. ಯಾತಕ್ಕೆ? ಆ ಪ್ರಸಂಗ ಬಂದು ತುಂಬ ಹೆಲ್ಪ್ ಮಾಡಿದ್ದಕ್ಕೋಸ್ಕರ ಅದನ್ನ ಹೇಳೋದಕ್ಕೋಸ್ಕರ ಹೇಳಿದ್ದೆ ಹೊರತು ಅವರೇ ದೇವರೇನೂ ಅಲ್ಲ. ಆದರೆ ಭಕ್ತಿಯಿಂದ ದೇವರು ನಿಮ್ಮಲ್ಲಿ ನಿಂತು ಮಾಡಿಸಿದ್ದಾನೆ ಅಂತ ಅಭಿಪ್ರಾಯದಲ್ಲಿ ಹೇಳ್ತಾರಷ್ಟೇ. ಆದರೆ ಹೆಸರು ಕೊಡುವ ದೇವರದೇ ಬರಬೇಕು ಮತ್ತೆ, ಅದು ದೇವರ ಸರ್ವೋತ್ತಮತ್ವಕ್ಕೆ ನಿದರ್ಶನ. ವಿಶ್ವಸ್ ಅದು ಒಳಗಿನ ಅರ್ಥ ತಗೊಂಡ್ರೆ ಬೇರೆ ಇದೆ. ವಿಶ್ವ ಅಂದರೆ ವಾಯುದೇವರು ಅಂತ ಅರ್ಥ, ಇಂದ್ರ ಅಂದರೆ ವಿಷ್ಣು ಅಂತ ಅರ್ಥ. ವಿಶ್ವೋ ವಾಯು ಸಮುದ್ದಿಷ್ಟ ಅಂತ ಇನ್ನೊಂದು ವಾಕ್ಯ ಇದೆ. ಸೊ ವಿಶ್ವಸ್ಮಾತ್ ವಾಯುದೇವರಿಗಿಂತ ಇಂದ್ರ ದೇವರಂದ್ರೆ ಇಂದ್ರ ನಾರಾಯಣ ಶ್ರೇಷ್ಠ. ಇಂದ್ರದೇವ ಇಂದ್ರ ಶಬ್ದ ವಾಚ್ಯತ್ವ ನಾರಾಯಣನಿಗೆ ಅಂಥೇಳಿ ಎಲ್ಲಿ ಬಂತು? ಐತರೇ ಎಷ್ಟು ಸರ್ತಿ ಬಂದಿದೆ ಗೊತ್ತಾಯ್ತಾ? ಐತರೇ ತುಂಬ ಬರೀ ಇಂದ್ರಾದಿ ದೇವತೆಗಳೆಲ್ಲ ದೇವತಾ ನಾಮಗಳೆಲ್ಲ ವಿಷ್ಣುವಿನ ನಾಮಗಳು ಅಂತ ಹೇಳ್ತಾ ಒತ್ತಿ ಇಂದ್ರ ಶಬ್ದ ಹೇಳ್ತಾ. ಇಂದ್ರ ಶಬ್ದಕ್ಕೆ ಏನಂತ ಅರ್ಥ ಹೇಳಿದ್ರು ಆಚಾರ್ಯರು? ಇದಿ ಪರಮೈಶ್ವರ್ಯೇ, ಅದು ಮುಖ್ಯ. ಅದು ಇದಿ ಪರಮೈಶ್ವರ್ಯೇ, ಅದರಿಂದ ಬಂದಿರೋ ಪದ. ಪರಮೈಶ್ವರ್ಯ ಇರೋ ಇಂದ್ರ. ಇಂದ್ರದೇವರ ಪರಮೈಶ್ವರ್ಯ ಎಲ್ಲಿದೆ? ಸ್ವರ್ಗಾಧಿಪತಿ ಅಷ್ಟೇ. ಪರಮೈಶ್ವರ್ಯ ಯಾರ್ದು? ಮಹಾಲಕ್ಷ್ಮೀ ದೇವಿ ಪರಮೇಶ್ವರ ಅಭಿಮಾನಿ ದೇವತೆ. ಅವರ ಗಂಡ ನಾರಾಯಣ ಅಂದಮೇಲೆ ಯಾರು ಇಂದ್ರ ನಿಜವಾದ ಇಂದ್ರ ಯಾರು? ನಾರಾಯಣನೇ. ಇದನ್ನೆಲ್ಲ ತೋರಿಸಿದ್ದಾರೆ. ಅದಕ್ಕೆ ಈ ಅರ್ಥ ಮಾಡಬೇಕು. ಏನ ಎಲ್ಲ ಕಡೆ ಬರುತ್ತೆ, ಪ್ರತಿಯೊಂದು ಕಡೆನೂ ವಿಷ್ಣು ಸರ್ವೋತ್ತಮತ್ವ ಯಾವ ಹೆಸರು ತಗೊಂಡ್ರೆ ಎಂಡಾಗ್ಬಿಡುತ್ತೆ. ಹಾ, ಈ ನೋಡಿ, ಇದೀಗ ಆದಿರಲಿ, ನಾಳೆ ದಿವಸ ಮುಂದಿನ ಭಾಗ. ತದ್ಗ್ರಂಥ ವಿರೋಧ ಅಚ್ಚ ಇನ್ನೂ ತೋರಿಸ್ತಾರೆ. ಇಷ್ಟು ಸರಿಯಾಗಿ ಓದಿಬಿಟ್ರೆ ವಿಷ್ಣು ಸರ್ವೋತ್ತಮತ್ವ ಭಾರಿ ಗಟ್ಟಿಯಾಗಿಬಿಡುತ್ತೆ ಮನಸ್ಸಿಗೆ, ಸಂದೇಹನೇ ಬರೋದಿಲ್ಲ. ಯಾರು ಏನೇ ಹೇಳ್ಕೊಂಡು ಹೋಗಲಿ ತಪ್ಪು ಹೇಳ್ತಾರೆ ಅಂತ ಕಷ್ಟ ಅರ್ಥ ಆಗುತ್ತೆ ಹೊರತು ಗೊಂದಲ ಇರೋದಿಲ್ಲ. ಓ, ನಾಳೆ ಪಾಠ ಇರೋದಿಲ್ಲ, ನಾಡಿದ್ದು. ಹಾಂ, ಹೌದು ಹೌದು ಹೌದು, ಬೇರೆ ಮಾಡಿದ್ರೆ ತಪ್ಪೇ. ಸರ್ವ ಯಜ್ಞ ಭೋಕ್ತ ಅಂದರೆ ಯಾರು? ಯಜ್ಞ ಯಜ್ಞಭೃತ್ ಯಜ್ಞಿ, ಯಜ್ಞಭೃತ್ ಯಜ್ಞ ಸಾಧನ, ಯಜ್ಞಭೃತ್ ನಾರಾಯಣ ಹೇಳೋದು, ಬೇರೆಯವರು ಯಾರೂ ಅಲ್ಲ. ಓಂ ಜನ್ಮಾದ್ಯ ಯಾರು ಎಲ್ಲರು ಬೇರೆ ಮಾತು ಮಾತಾಡಾಗ ಇಲ್ಲ. ಓಂ ಜನ್ಮಾದ್ಯಶ್ಚರತಶ್ಚಾರ್ಥೇಶ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿ ಕವಯೇ ಮುಚ್ಯಂತಿ ಯಂ ಸೂರಯ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ವೃಷಾ ಧಾಂನಾ ಸ್ವೇನ ಸದಾ ನಿರಸ್ತ ಪುಹಗಂ ಸತ್ಯಂ ಪರಂ ಧೀಮಹಿ.